ಅಪ್ರಾಮಾಣ್ಯ ಇಲ್ಲ ಅಂತ ಹೇಳಿದ್ರು. ಯಾತಕ್ಕೆ ಅಪ್ರಾಮಾಣ್ಯ ಹೇಳ್ಬೋದಾತ? ನಹಿ ಗೃಹೀತ ಗ್ರಾಹಿತ್ವೇನ ಸ್ಮೃತೇರ್ ಅನುವಾದಸ್ಯ ಚ ಅಪ್ರಾಮಾಣ್ಯಂ ವಾಚ್ಯಂ ತಥಾ ಸತಿ ಪ್ರತ್ಯಕ್ಷಾದಿ ಸಿದ್ಧಾರ್ಥ ಅನುವಾದಕಸ್ಯ ಅಗ್ನಿರ್ಹಿಮಸ್ಯ ಭೇಷ್ಯಂ ಇತ್ಯಾದೇ ಅಪ್ರಾಮಾಣ್ಯ ಪ್ರಸಂಗಾತ್ ಅಥೋ ಗೃಹೀತ ಗ್ರಾಹಿತ್ವೇಪಿ ಸ್ಮೃತೇರ್ ಅನುವಾದವತ್ ಪ್ರಾಮಾಣ್ಯಮೇವ ಯಥಾರ್ಥತ್ವಾತಿತಿ. ಈಗ ಸ್ಮೃತಿ ಮತ್ತು ಅನುವಾದಗಳಿಗೆ ಯಾವ ಕಾರಣಕ್ಕೆ ಅಪ್ರಾಮಾಣ್ಯ ಹೇಳ್ತಾರೆ ಅನ್ನೋದು ಪ್ರಶ್ನೆ. ಅಪ್ರಮಾಣ ಅಂತ ಹೇಳೋದಕ್ಕೆ ಏನು ಕಾರಣ? ಅದಕ್ಕೆ ನಹಿ ಗೃಹೀತ ಗ್ರಾಹಿತ್ವೇನ, ಅದು ಗೊತ್ತಿರೋ ವಿಷಯನೇ ಹೇಳುತ್ತೆ, ಆದ್ದರಿಂದ ಅದು ಅಪ್ರಮಾಣ ಪರವಾದ. ಸ್ಮೃತಿ ಅನ್ನೋದೇನು ಹೊಸ ವಿಷಯ ಏನೂ ಅಲ್ಲ, ಆದ್ದರಿಂದ ಅದು ಅಪ್ರಮಾಣ. ಅಂದರೆ ಅವ್ರ ಪ್ರಕಾರ ಏನು ಅಂದರೆ, ಯಾವುದೇ ಒಂದು ಜ್ಞಾನ ಪ್ರಮಾಣವಾಗಬೇಕಾದ್ರೆ ಏನಾಗಿರ್ಬೇಕು, ಅದು ಹೊಸದಾಗಿರ್ಬೇಕು, ಪೂರ್ವವಾಗಿರ್ಬೇಕು, ಇಲ್ಲದ ಹೋದ್ರೆ ಇಲ್ಲ ಅಂತ ಅವ್ರ ವಾದ. ಸ್ಮೃತಿಯಲ್ಲಿ ಅವರೇ ಇವರು, ಏನು ಹೊಸ ವಿಷಯ ಏನೂ ಅಲ್ಲ ಅದು. ಅದೇ ರೀತಿಯೇ ಈ ಅನುವಾದ, ಅವ್ರು ಹೀಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ ಗೊತ್ತೇ ಇದೆ, ನೀವೇನು ಹೇಳೋದು, ಈ ರೀತಿ ವಾದ ಮಾಡಿಕೊಂಡು ಅಪ್ರಮಾಣ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಹಾಗಿದ್ರೆ ತಥಾಸತಿ ಪ್ರತ್ಯಕ್ಷಾದಿ ಸಿದ್ಧಾರ್ಥ ಅನುವಾದಕಸ್ಯ ಅಗ್ನಿರ್ಹಿಮಸ್ಯ ಭೇಷಜಂ ಇತ್ಯಾದೇ ಅಪ್ರಾಮಾಣ್ಯ ಪ್ರಸಂಗ. ಅಗ್ನಿ ಹಿಮಸ್ಯ ಭೇಷಜಂ, ಅಗ್ನಿ ಅಂದ್ರೆ ಏನು, ಅಗ್ನಿ ಹಿಮಸ್ಯ ಶೀತಕ್ಕೆ, ಭೇಷಜ ಔಷಧಿ, ಅಗ್ನಿ ಶೀತಕ್ಕೆ ಔಷಧಿ ಅನ್ನೋ ಮಾತಿದೆ. ಈ ಮಾತು ಏನು ಅರ್ಥ ಆಗುತ್ತೆ ಹಾಗಿದ್ರೆ, ನಮಗೆ ಗೊತ್ತಿದೆ ಇಲ್ಲೋದು, ಗೊತ್ತಿದೆ, ವೇದವಾಕ್ಯದ ಅಗ್ನಿರ್ಹಿಮಸ್ಯ ಭೇಷಜ ಅಂದರೆ ವೇದವಾಕ್ಯ, ಅದೇನಾಗಬೇಕು ಇವ್ರ ಪ್ರಕಾರ, ಅಪ್ರಮಾಣ ಆಗಬೇಕು. ಅರ್ಥ ಆಯ್ತಾ? ಅಂದರೆ ಅಂದರೆ ಗೊತ್ತಿದ್ದೇನು ಹೇಳಿದ ಮಾತ್ರಕ್ಕೆ ಅಪ್ರಮಾಣ ಅಂತ ಆಗೋದಾದರೆ ಎಷ್ಟೆಷ್ಟು ಅಪ್ರಮಾಣ ಆಗಬೇಕಾಗಿತ್ತಾಗಿದ್ರೆ, ಎಷ್ಟೋ ಜ್ಞಾನಗಳೆಲ್ಲ ಅಪ್ರಮಾಣ ಆಗಬೇಕಾಗುತ್ತೆ. ಆ ವಾದವನ್ನು ಮುಂದಿಡಬಾರದು ಅಂತ ಹೇಳಿ, ಬಹಳ ಮುಖ್ಯ. ಅವ್ರು ಪ್ರಾಮಾಣ್ಯದ ಶಬ್ದನೇ ಕೇಳಿಸ್ಕೊಂಡ್ಬಿಟ್ಟು ಯಾವಾಗಲೂ ಹೊಸ ವಿಷಯ ಹೇಳದೆ ಹೋದಾಗ ಅದು ಅಪ್ರಮಾಣ ಅನ್ಸೋದಿಲ್ಲ, ವಿಶೇಷ ಇರಲಿಲ್ಲ ಅಂತ ಅಷ್ಟೇ ಹೇಳಬೇಕೆ ಹೊರತು ಏನಂತ ಹೇಳಬಾರ್ದು, ಅಪ್ರಮಾಣ ಅಂತ ಹೇಳಬಾರ್ದು. ಒಂದು ಉದಾಹರಣೆ ಏನು ಹೇಳಿದೆ, ಒಂದು ಟೆಲಿಗ್ರಾಮ್ ಬಂತು ಪಾಸು ಅಂತ ಹೇಳಿ, ಆಮೇಲೆ ಲೆಟರ್ ಬಂತು ಪಾಸು ಅಂತ, ಇದನ್ನು ಅಪ್ರಮಾಣ ಬಿಟ್ಟು ಸರ್ಟಿಫಿಕೇಟ್ ಕೊನೆಗೆ ಕೊಡ್ತಾರೆ ಪಾಪ, ಅದು ಅಪ್ರಮಾಣ ಆಗಬೇಕು ಹೌದಲ್ಲ? ಪೇಪರ್ ರಿಸಲ್ಟ್ ಎಲ್ಲ ಅನೌನ್ಸ್ಮೆಂಟ್ ಕೊನೆಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಇದೇ ಎಲ್ಲ ಗೊತ್ತಿದ್ದ ವಿಷಯ, ಅದು ಬಿಸಾಕ್ಬಿಟ್ರೆ ಏನಾಗುತ್ತಾಗ, ಮೊದಲಿಂದ ಇನ್ವ್ಯಾಲಿಡ್ ಪೂರ್ತಿ ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡ. ಯಾವಾಗಲೂ ಕೂಡ ಅದಕ್ಕೆ ಈ ರೀತಿ ಅರ್ಥ ಮಾಡಬೇಕು, ಹೇಳಿದ್ದನ್ನೇ ಹೇಳಿದಾಗ ಸುಮ್ ಸುಮ್ಮನೆ ಹೇಳಿದರೆ ಅದು ವೇಸ್ಟ್ ಅಂತ ಕರಿಬೇಕು, ಅಪ್ರಮಾಣ ಅಂತ ಕರಿಬಾರದು, ಅದು ಪ್ರಯೋಜನ ಇಲ್ಲ ಅಂತ ಕರಿಬೇಕು. ಮತ್ತು ಕೆಲವೊಮ್ಮೆ ಭಾರಿ ಪ್ರಯೋಜನ ಇದೆ ಅದರಿಂದ, ಏನಾಗುತ್ತೆ ಅದರಿಂದ ದಾರ್ಢ್ಯ ಬರುತ್ತೆ. ಟೆಲಿಗ್ರಾಮ್ ಬಂದಿತ್ತು, ಪೇಪರಲ್ಲಿ ಅದೇ ಬಂತು, ಓ ಬೈ ಚಾನ್ಸ್ ಏನಾದ್ರು ಸುಳ್ಳು ಬಂದಿದ್ರೆ ಈಗ ಹೋಯ್ತದೆ, ಪ್ರಮಾಣ ಹೆಚ್ಚುತ್ತಾ ಹೆಚ್ಚುತ್ತಾ ಹೋದಂತೆ ಏನಾಗುತ್ತೆ ಅಲ್ಲಿಗೆ, ವೇದ ಹೇಗೆಡ್ತಾ ಇದೆ, ವೇದವ್ಯಾಸರು ಹೇಗೆಡ್ತಾರೆ, ಅಧಿಕಾರ ಹೇಗೆಡ್ತಾರೆ, ವಾದಿರಾದ್ರು ಹೇಗೆಡ್ತಾರೆ, ಅದು ಏನಾಗುತ್ತೆ ಅಲ್ಲಿಗೀಗ ಜಾಸ್ತಿ ಆಗಿದೆ, ಹೇಳಿದ್ದು ಹೇಳ್ತಾ ಇರುತ್ತಾಗೋದಿಲ್ಲ. ಆದರೆ ಅವ್ರ ವಾದನೇ ತಪ್ಪು ವಾದಗಳು. ಏನ ಪ್ರಮಾಣ ಸಂವಾದಸ್ಯ ದಾರ್ಢ್ಯ ಹೇತುರೇವ ಒಂದು ಮಾತಿದೆ, ಹೆಚ್ಚು ಪ್ರಮಾಣಗಳು ಒಂದು ಕಡೆ ಸೇರಿದಾಗ ಏನಾಗುತ್ತೆ ಅದರಿಂದ ದಾರ್ಢ್ಯ ಹೆಚ್ಚುತ್ತೆ, ಇವರದು ಅಪ್ರಮಾಣ ಅಂತ ಕರೀತಾರೆ. ಏನು ಮಾಡಬೇಕು ಹಾಗಿದ್ರೆ, ಒಂದು ಯಾರಿಗೂ ಗೊತ್ತಿರೋ ಹೊಸ ಸುಳ್ಳು ಹೇಳ್ಬಿಟ್ರೆ ಏನಾಗುತ್ತಾಗ, ಹೊಸ ಸುಳ್ಳು ಏನಾಗಬೇಕದು, ಪ್ರಮಾಣ ಬೇಕಾ? ಹೊಸ್ತು ಇದಕ್ಕೆ ಮೊಲಕ್ಕೆ ಐದಾರು ಕೋಡುಗಳಿವೆ, ಯಾವ ಪ್ರಮಾಣನೂ ಹೇಳಿಲ್ಲ, ಹೊತ್ತಾನೆ ಅವಾಗ ಏನು ಮಾಡಬೇಕದನ್ನು, ಅವ ಎಂಥ ಅಪೂರ್ವ ವಿಷಯ ಅಂತ ಹೇಳ್ಬಿಟ್ರೆ ಗತಿಯಾರಾಗುತ್ತಾಗಿದ್ರೆ, ಹಾಗೆ ಸುಳ್ಳು ಹೇಳೋದೇ ಭಾರಿ ಅಪೂರ್ವ ಅಂತ ಆಗಿಬಿಟ್ಟು ತಪ್ಪಾಗುತ್ತೆ. ಹಾಗೆ ರೀತಿ ಹೇಳಬಾರದು. ಅಂದರೆ ಪ್ರಮಾಣದ ಕಾನ್ಸೆಪ್ಟೇ ಗೊತ್ತಿದ್ದಿಲ್ಲ ಜನಗಳಿಗೆ, ಯಾವುದನ್ನು ಒಪ್ಪಬೇಕು, ಯಾವುದನ್ನು ಬಿಡಬೇಕು, ಯಾವ ಲಕ್ಷಣ ಏನು, ಯಾವಕ್ಕೆ ಯಾವ ದೋಷ ಹೇಳಬೇಕು, ಅದೇನು ಯೋಚನೆ ಇಲ್ಲ. ಅಥೋ ಗೃಹೀತ ಗ್ರಾಹಿತ್ವೇಪಿ, ಗೃಹೀತ ಗ್ರಾಹಿತ್ವ ಅಂದ್ರೆ ಏನು, ಗೃಹೀತ ಗ್ರಾಹಿ ತಿಳಿದಿದ್ದೇನೆ ತಿಳಿಸೋದು ಅಂತ ಅರ್ಥ. ಗೃಹೀತವಾದದ್ದನ್ನೇ ತಿಳಿಸೋದಕ್ಕೆ ಗೃಹೀತ ಗ್ರಾಹಿ ಅಂತ ಕರೀತಾರೆ, ಅದು ಅಪ್ರಮಾಣವಾಗೋದಿಲ್ಲ. ಆದ್ದರಿಂದ ಸ್ಮೃತಿಯೂ ಅಪ್ರಮಾಣವಲ್ಲ, ಅನುವಾದವೂ ಅಪ್ರಮಾಣವಲ್ಲ. ಅನ್ಯಸ್ತ್ವಾಹ ನಾ ಸ್ಮೃತಿ ಹಿ ಪ್ರಮಾಣ ಅಯಥಾರ್ಥತ್ವ, ಇನ್ನೊಂದು ವಾದ ಇಟ್ಕೊಂಡಿದ್ದಾನೆ ಇನ್ನೊಬ್ಬರು. ಅನುವಾದ ಆದ್ದರಿಂದ ಅಪ್ರಮಾಣ ಅಂತ ಅವನು ಹೇಳಿದರೆ, ಇನ್ನೊಬ್ರು ಹೇಳ್ತಾನೆ ಸುಳ್ಳದು ಸ್ಮೃತಿ, ಸತ್ಯ ಹೇಳೋದಿಲ್ಲ ಅದಕ್ಕೆ ಅಪ್ರಮಾಣ ಅಂತ ಹೇಳ್ತಾನೆ. ಸುತ್ತಿ ಸತ್ಯಾಗಿ ಹೇಳೋದಿಲ್ಲ ಅಂದರೆ ಕಾರಣ ಕೊಡ್ತಾನೆ, ಅವ್ರು ಯಾವ ಬೇಸಿಸ್ ಮೇಲೆ ಸತ್ಯ ಅಲ್ಲ ಅಂತ ಹೇಳ್ತಾರೆ ಮೊದಲು ಯೋಚನೆ ಮಾಡಿ ಅದು ಉತ್ತರ ಕೊಡಬೇಕು. ನಹಿ ಯದ ಯಾದೃಶು ಅರ್ಥ ಸ್ಮರಿ, ಯಾರು ವೇದ ನಂಬ್ತಾರೆ ಅವರಿಗೆ ಹೇಳೋದು, ವೇದ ನಂಬಿದ್ರೆ ಹೇಳಕ್ಕೆ ಹೋಗೋದಿಲ್ಲ. ಯಾವಾಗಲೂ ಕೂಡ ಒಂದು ವಾಕ್ಯ ನಾವು ಯಾವಾಗ ಬರ್ತೀವಿ ಅದನ್ನು ನಮ್ಮನ್ನು ಗೀತಾದಲ್ಲಿ ಹೇಳಿದ್ ನೋಡಿ ವಿರೋಧ ಬರುತ್ತೆ ಅಂತ ಹೇಳಿ ಯಾವಾಗ ಹೇಳ್ತೀವಿ ನಾವೀಗ, ಗೀತಾ ಒಪ್ಪನಿಗೆ ಆ ಮಾತಾಡ್ತೀವಿ. ಗೀತಾ ಒಪ್ಪದಿದ್ರೆ ನಾವು ಮಾತಾಡೋದಿಲ್ಲ. ಅಗ್ನಿರ್ಹಿಮಸ್ಯ ಭೇಷದ ಯಾರು ಹೇಳಿದ್ದು ನಾವೀಗ, ಉದಾಹರಣೆ ಅದ್ವೈತಿಗಳೇ ಇದ್ದಾರೆ, ಪೂರ್ವ ಭಾಟ ಮಾಂಸಕರು ಇದ್ದಾರೆ, ಅವ್ರ ವಾದ ಇದು. ಏನದು ಅನುವಾದ? ಇದು ಅಪ್ರಮಾಣ, ಅಪೂರ್ವ ಮಾತ್ರ ಪ್ರಮಾಣ ಆಗುತ್ತೆ, ಇಲ್ಲದವ್ರು ಪ್ರಮಾಣ ಆಗೋದಿಲ್ಲ. ಡೆಫಿನೇಷನ್ ಹೇಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರು, ಅನಧಿಗತ ತಥಾ ಭೂತ ಅರ್ಥಗಂತೃ ಪ್ರಮಾಣಂ, ಅವ್ರ ಡೆಫಿನೇಷನ್ ಅನಧಿಗತ ತಥಾಭೂತ ಅರ್ಥಗಂತೃ ಪ್ರಮಾಣಂ. ಅನಧಿಗತ ಮೊದಲು ಗೊತ್ತಿಲ್ಲದೆ ಇರತಕ್ಕಂತಹ, ತಥಾಭೂತ ಸತ್ಯವಾದ ವಿಷಯವನ್ನು ಗಂತೃ ತಿಳಿಸಿಕೊಡೋದು ಪ್ರಮಾಣ ಅಂತ ಅವರರ್ಥ. ಅದು ಆಗಬೇಕಾಗಿಲ್ಲ, ಸತ್ಯವಾದ ವಿಷಯ ತಿಳ್ಕೊಂಡ್ರೆ ಯಥಾರ್ಥಂ ಪ್ರಮಾಣಂ ಅಷ್ಟೇ, ಅದು ಗೊತ್ತಿರೋದು ಗೊತ್ತಿರಬೇಕಾದ ಮುಖ್ಯ ಅಲ್ಲ. ಹೇಳಿ ಅವ್ರು ಮಾಡಿಕೊಂಡಿದ್ದಕ್ಕಿಂತ ಅನಾಹುತ ಆಯಿತು. ಅವ್ರು ಏನು ಕಾರಣ ಕೊಡಬಹುದು ಅಂದ್ರೆ ಹೇಳ್ತಾರೆ, ಸ್ಮೃತಿ ಅಪ್ರಮಾಣ. ಯಾತಕ್ಕೆ ನಹಿ ಯದಾ ಯಾದೃಶು ಅರ್ಥ ಸ್ಮರ್ಯತೆ ತದಾ ಅಸೌ ತಾದೃಶಃ ಪೂರ್ವಾವಸ್ಥಾಯ ನಿವೃತ್ತತ್ವಾತ್ ಅಥೋ ನ ಅನುಪ್ರಮಾಣ ಜನ್ಯತ್ವ ಇತಿ ತತ್ರಾಹ. ಇದು ಇಂಪಾರ್ಟೆಂಟ್. ಯಾವ ಪೂರ್ವಪಕ್ಷ ಏನು ಕೇಳ್ತಾನೆ ಅದನ್ನ ಅರ್ಥ ಮಾಡ್ಕೋಬೇಕು. ನಾವೀಗ ಸ್ಮೃತಿಯನ್ನು ಯಾವ ಬೇಸಿಸ್ ಮೇಲೆ ಅಪ್ರಮಾಣ ಅಂತಾನೆ, ನಾವು ಯಾವ ಸರಿಯಾಗಿ ಉತ್ತರ ಹಾಕಿ ಕೊಡಬೇಕು ಅಂತ ಹೇಳಿದ್ದಾನೆ. ಅವನ ವಾದ ಏನು ಅಂದರೆ, ಈಗ ಒಬ್ಬ ವ್ಯಕ್ತಿ ನೋಡಿದ್ರಿ, 20 ವರ್ಷದಿಂದ ನೋಡಿದ್ರಿ, ಓ ಅವನೇ ಅಲ್ಲ ನೀನು ಅಂತ ಹೇಳಿದ್ರು. ಸ್ಮೃತಿ ಬಂತೀಗ, ಹೌದಾನೆ? ಸ್ವಯಂ ದೇವದತ್ತ ಪ್ರತ್ಯಭಿಜ್ಞ ಅಂತ ಹೇಳ್ತಾರೆ. ಸ್ವಯಂ ದೇವದತ್ತ ಅವ ಏನು ಹೇಳ್ಬೇಕು ನಾವೀಗ? ಅವನ ಪ್ರಕಾರ ನೋಡಿದ್ರ ಇವನು ಈಗಿದ್ದಾನೆ. ಇವಾಗ ಜ್ಞಾಪಕ ಬಂದಿದ್ದು 20 ಅವನು 20 ಹಿಂದೆ ಇದ್ದಾಗಿದ್ದಾನ ಅವನೀಗ ಇಲ್ಲ, ಆದ್ರಿಂದ ಸುಳ್ಳು. ಅವನು ಕೊಡೋ ಕಾರಣ ನೋಡಿ, 20 ಹಿಂದೆ ಇದ್ದ ಇಲ್ಲ, ಅದರಿಂದಾಗಿನೇ ಅದು ಅಪ್ರಮಾಣ. ಅಂದರೆ ಇವತ್ತು ಸ್ಮರಣೆ ಮಾಡಿಕೊಂಡ ಕಾಲ ಇದು, ಸ್ಮರಣೆ ಮಾಡಿಕೊಂಡ ಸ್ಥಳ ಇದು, ನೆನಪಿರಬೇಕು. ಸ್ಮರಣೆ ಮಾಡಿಕೊಂಡ ಸ್ಥಳ ಇದು, ಸ್ಮರಣೆ ಮಾಡಿಕೊಳ್ಳೋ ಕಾಲ ಇದು. ನೋಡಿದ್ದಾವಾಗ ಯಾವುದೋ ಊರಲ್ಲಿ ಎಲ್ಲೋ ನೋಡಿದ್ದ, ಅರ್ಥ ಆಯ್ತಾ? ಕಾಶಿಯಲ್ಲಿ ಎಲ್ಲೋ ನೋಡಿದ್ದ. ಅದು ದೇಶನೇ ಬೇರೆ, ಕಾಲನೇ ಬೇರೆ. ಈ ದೇಶ ಬೇರೆ, ಕಾಲ ಬೇರೆ. ಈ ದೇಶ ಕಾಲದಲ್ಲಿ ನಾವು ಆ ದೇಶ ಕಾಲದನ್ನು ಸ್ಮರಣೆ ಮಾಡಿಕೊಂಡ್ರೆ ಸತ್ಯ ಹೇಗಾಗುತ್ತೆ? ಇದು ಅವನು ವಾದ. ತಿಳಿತಾ? ಯೋಚನೆ ಮಾಡಬೇಕು ಇದಕ್ಕೆ. ಅವನು ಪಾಯಿಂಟ್ ಯಾರು ಇಟ್ಕೊಂಡಿದ್ದಾರೆ ತೆರೆಯೊಳಗೆ, ಅದು ಉತ್ತರ ಕೊಡ್ಬೇಕು ನಾವು. ಅದಕ್ಕೆ ಹೇಳ್ತಾರೆ ಯಥಾರ್ಥತ್ವ ಅನುಭವ, ಇದನ್ನೇ ಅಪ್ರಮಾಣ ಅಂತ ಕರಿಬಾರದು. ಸತ್ಯದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೇಗೆ ಟೀಕರ ಬಿಡಿಸ್ತಾರೆ. ಅದು ಸ್ಮೃತಿ ಏನು ಅಪ್ರಾಮಾಣ್ಯಮಿತ್ಯನು ವರ್ತದೆ ನಹಿ ಯದಾ ಯಾದೃಶೋ ಅರ್ಥ ವಿಷಯೀಕ್ರಿಯತೆ ತದಾ ತಸ್ಯ ತಾದೃಶತ್ವ ಪ್ರಮಾಣಸ್ಯ ಯಥಾರ್ಥ್ಯಂ. ಇದನ್ನ ಇವ್ರು ಹೇಳಿದ್ನಲ್ಲ, ಅದ್ವೈತಿಗಳೇ ಹೇಳ್ತಾರೆ. ನೈಯಾಯಕರು ಹೇಳಿದ್ ನೈಯಾಯಕರ ಸ್ಮೃತಿ ಅಪ್ರಮಾಣ. ನೈಯಾಯಕರ ಪ್ರಕಾರ ಸ್ಮೃತಿಯನ್ನು ಒಪ್ಪಬಾರದು ಅಂತ ಹೇಳಿ ಇದೇ ಕಾರಣ ಕೊಡೋದು. ನಾವಿವತ್ತು ಸ್ಮರಣೆ ಮಾಡಿಕೊಂಡ ಸ್ಥಳ ಮತ್ತು ಕಾಲಕ್ಕೂ ವಸ್ತು ಇದು ಸ್ಮರಣೆ. ಅದು ಯಾವುದನ್ನ ನೆನಪು ಮಾಡ್ಕೋತೇವಲ್ಲ ಅದಕ್ಕೆ ಸ್ಮರ್ಯಮಾಣ ವಸ್ತು ಅಂತ ಕರೀತಾರೆ. ಸ್ಮರ್ಯಮಾಣ ಅದು, ಇದು ಸ್ಮರಣೆ. ಗೊತ್ತಾಯ್ತಾ? ಸ್ಮರ್ಯಮಾಣ ವಸ್ತುವಿಗೂ ವಿದ್ಯಾ ಈಗಿರೋದು ವಿದ್ಯಮಾನ, ಅದು ಸ್ಮರ್ಯಮಾಣ ವಿದ್ಯಮಾನ. ಸ್ಮರ್ಯಮಾಣ ದೇಶಕಾಲಗಳು, ವಿದ್ಯಮಾನ ದೇಶಕಾಲಗಳು ಭಿನ್ನವಾಗಿರೋದ್ರಿಂದ ಆವತ್ತಿನವನು ಇವತ್ತಿನ ಬಗ್ಗೆ ತಿಳಿಸಿಕೊಟ್ರೆ ಏನಾಗಿರ್ತದೆ? ಅಪ್ರಮಾಣ ಅಂತ ಅವನು ವಾದ. ಅದಕ್ಕೆ ಹೇಳ್ತಾರೆ ಸರಿಯಲ್ಲ. ನಹಿ ಯದಾ ಯಾದೃಶೋ ಅರ್ಥ ವಿಷಯೀಕ್ರಿಯತೆ ತದಾ ತಸ್ಯ ತಾದೃಶತ್ವೇ ಪ್ರಮಾಣಸ್ಯ ಯಥಾರ್ಥ್ಯಂ. ಅವಾಗ ಹೇಳ್ತಾರೆ ಟೀಕಾರ ಇರು ದಡ್ಡ, ಇವತ್ತು ನಾವು ಸ್ಮರಣೆ ಮಾಡ್ಕೊಂಡಿದ್ದೇವಲ್ಲ, ಈ ಸ್ಮರಣೆ ಏನಂತ ಬಂದು ಯೋಚನೆ ಮಾಡು. ಉದಾಹರಣೆಗೆ ಇವತ್ತು 100 ವರ್ಷದಿಂದ ಯಾರು ನಮ್ಮ ವಿರುದ್ಧ ಮುತ್ತಾತ ಇಲ್ಲೇ ಇಲ್ಲ, ಈಗ ನೋಡಿದ್ದೆ ನೆನಪು ಮಾಡ್ಕೋತೀವಿ ತಾವು ಸುಬ್ಳ. ಅದು ಮುತ್ತಾತ ನೆನಪು ಮಾಡ್ಕೊಂಡ್ರೆ ತಪ್ಪಾಗತ್ತದು? ಮುತ್ತಾತನ ನೆನಪು ಯಾವ ರೀತಿ ನೆನಪು ಮಾಡಿದ್ರೆ ತಪ್ಪಾಗುತ್ತೆ ಅಂದರೆ, ಮುತ್ತಾತ ಇವತ್ತಿದ್ದಾನೆ ಅಂತ ಹೇಳ್ಕೊಂಡು ತಪ್ಪಾಗುತ್ತೆ. ಅರ್ಥ ಆಯ್ತಾ? ಪ್ರಪಿತಾಮ ಇವತ್ತಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಯ್ತೆ ಹೊರತು ಅವತ್ತಿದ್ದಾನೆ ತಪ್ಪಾಯ್ತಾ? ಅದು ದುರ್ಯೋಧನಾದಿಗಳು ಅವತ್ತಿದ್ರು, ತಪ್ಪ ಅದು. ಅಶೋಕ ಅವ ರಾಜ್ಯ ಆಳ್ತಿದ್ದ, ತಪ್ಪ ಅದು. ಇವಾಗ ರಾಜ್ಯ ಆಡ್ತಾರೆ, ತಪ್ಪು. ಎಷ್ಟೇ ಪ್ರೇಮಿ ಎಷ್ಟು ಚೀಫ್ ಪ್ರಿಂಟ್ ಯಾರ ಇದ್ದಾರೆ ಈಗ? ಇವ್ರು ಪ್ರಿಂಟ್ ಡೈರಿ ಹಿಂದೆ ಪ್ರಿಂಟ್ ಮಾಡಿಸಿದ್ರು, ಸುಮಾರು 1 ನವೆಂಬರ್ನಲ್ಲೆಲ್ಲ ಪ್ರಿಂಟ್ ಮಾಡಿಸ್ಬಿಟ್ರು. ಇವ್ಕೊಂತ 100,000 ಪ್ರಿಂಟ್ ಮಾಡಿಸಿದ್ರು, ಗೌರ್ಮೆಂಟ್ ಚೇಂಜ್ ಆಗೋಯ್ತು. ಏನೋ ಎಲ್ಲರಿಗೂ ಪ್ರಿಂಟ್ ಮಾಡಿಸ್ಬೇಕು ಮತ್ತೆ ಅವರು. ಯಾತಕ್ಕೆ ಅದನ್ನೇ ಪ್ರಿಂಟ್ ಕೊಡೋಗಿಲ್ಲ ಅವ್ರು, ಯಾತಕ್ಕೆ ಚೇಂಜ್ ಆಗ್ಬಿಟ್ಟು. ಬಟ್ ಪ್ರಿಂಟ್ ಮಾಡಿದಾಗ ಏನಾಗಿದ್ರು ಇದ್ರು ಅವರು, ಪ್ರಿಂಟ್ ಮಾಡಿದಾಗ ಇದ್ರು. ಬಟ್ ಡಿಸ್ಟ್ರಿಬ್ಯೂಟ್ ಆದ್ರೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ, ಡಿಸ್ಟ್ರಿಬ್ಯೂಟ್ ಆದ್ರೆ ಕರೆಕ್ಷನ್ ಕೊಡ್ಬೋದು ಅಷ್ಟೇ ಹೊರತು ಅವೆಲ್ಲ ಚೇಂಜ್ ಮಾಡಬೇಕಾಯ್ತು. ಯಾಕೆ ಗೌರ್ಮೆಂಟೇ ಆದ್ರಿಂದ ಅವ್ರು ಬದಲಾಯಿಸಲೇಬೇಕು. ಬಟ್ ಪ್ರಿಂಟ್ ಮಾಡಿದ ಕಾಲಕ್ಕೆ ಇದ್ದಿದ್ದ ಅದು ಸತ್ಯ. ಅರ್ಥ ಆಯ್ತಾ? ಈಗ ಅದು ಸ್ಮರಣೆ ಕಾಲಕ್ಕೆ ಏನಂತ ಬರುತ್ತೆ ನಮಗೀಗ? ನಾನು 20 ಹಿಂದೆ ಅವನನ್ನು ಅಲ್ಲಿ ನೋಡಿದ್ದೆ. ಅರ್ಥ ಆಯ್ತಾ? ಈಗ 20 ಹಿಂದೆ ನಾನು ಎಲ್ಲೋ ಕಾಶಿಯಲ್ಲಿ ಅವತ್ತು ಅವನು ನೋಡಿದ್ದೆ. ತಪ್ಪಾಯ್ತು? ತಪ್ಪು ಯಾವಾಗ ಆಗ್ತಿತ್ತದು? ಇವತ್ತು ನೋಡಿದ್ರೆ ತಪ್ಪಾಗೋದು. ಅದಕ್ಕೆ ಸ್ಮರಣೆ ಬರೋದು ಯಾವಾಗಲೂ ಹೇಗೆ ಬರುತ್ತೆ ಗೊತ್ತಾ? ಆ ದೇಶ ಕಾಲಕ್ಕೆ ತಕ್ಕಂತೆ ಬರುತ್ತೆ. ಆ ಸ್ಥಳ ಆ ಸ್ಥಳ ಅವಾಗ ಇಷ್ಟೇ ಇಷ್ಟಿದ್ದ ನಡುವೆ ಎಷ್ಟೇ ಹತ್ರ ಆಗಿದ್ದಾನೆ ಅದು ಕೂಡ ನೆನಪು ಪಡ್ಕೊತಾನೆ. ಮತ್ತೆ ಇಷ್ಟೇ ಇದ್ದ ನೆನಪು ಪಡ್ಕೊಂಡಿದ್ದಾರೆ, ಚೇಂಜಸ್ ಎಲ್ಲ ಇಂಟ್ರು ಮನಸ್ಸು ಚೇಂಜ್ ಮಾಡುತ್ತೆ ಎಲ್ಲ ಪೂರ್ತಿಯಾಗಿದ್ರು. ಆದ್ರಿಂದ ತಪ್ಪಲ್ಲ. ಇನ್ನೇನು ತಿಳ್ಕೊಂಡ? ಮೆಕ್ಯಾನಿಕಲಿ ಅರ್ಥ ಮಾಡ್ಕೊಂಡ್ಬಿಟ್ಬಿಟ್ಟ. ಅದೇ ಹೇಳ್ತಿರಲ್ಲ ಯಥಾರ್ಥತ್ವ ಅನುಭವ. ಅವ್ರ ಅನುಭವನ ಒಪ್ಪಿರಲ್ಲ ಫಸ್ಟು, ಅನುಭವ ಒಪ್ಪಿದ್ರೆ ಮುಂದೆ ಪ್ರಶ್ನೆ ಬರೋದು. ಅನುಭವಕ್ಕೆ ಟಾಪ್ ಪ್ರಯಾರಿಟಿ ಕೊಟ್ಟಿದ್ದ ಯಾರು? ಆಚಾರ್ಯ ಒಬ್ರೆ. ಇವ್ರದ ಯಾರು ಅನುಭವಕ್ಕೆ ಅನುಭವನೇ ಸುಳ್ಳು ಅಂತ ಹೇಳ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಅವ್ರು ಹೇಳ್ತಾರೆ ಅಗತ್ಯ ಸತ್ಯ ಅಂತ ಗೊತ್ತಾಗಿದೆಯಲ್ಲಪ್ಪ ಅಂದರೆ ವೇದ ಸುಳ್ಳು ಅಂತ ಹೇಳುತ್ತಲ್ಲ ಅಂತ ಅವನು. ಅರ್ಥ ಆಯ್ತೀಗ? ವೇದ ಹೇಳಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಅವನ ಪ್ರಕಾರ ಏನಂದರೆ, ನಾವು ಅನುಭವ ಇದ್ರೂ ಕೂಡ ಇನ್ನೊಂದು ಪ್ರಮಾಣ ಹೇಳೋದು ಸುಳ್ಳು. ಹಾಗಿದ್ರೆ ಪ್ರಮಾಣ ಅಂತ ಹೇಳೋದು ತೀರ್ಮಾನಕ್ಕೆ ಒಂದು ಕ್ರೈಟೀರಿಯಾ ಏನಾಗಿದೆ? ಈ ರೀತಿ ವಾದ ಮಾಡಿದರೆ ಪ್ರಮಾಣ ತೀರ್ಮಾನ ಮಾಡೋದು ಕೊನೆಗೆ ಅಲ್ಟಿಮೇಟ್ ಹಿಡಿಯೋದು ಯಾವುದು? ಅನುಭವ ತಾನೆ. ಅದು ಬಿಟ್ಟುಬಿಡ್ತಾನೆ. ಅದು ಅನುಭವಕ್ಕೆ ವಿರುದ್ಧ ಮಾತ ನೋಡ್ರಿ. ಅದು ಇರ್ಬೋದು ಲಾಜಿಕಲಿ ತಪ್ಪಲ್ಲ ಅಂತ ಕೇಳ್ತಾನ ಅನುಭವ ಇರ್ಬೋದು. ಅನುಭವಕ್ಕಿಂತ ದೊಡ್ಡದು ಲಾಜಿಕ್ ಅವ್ರ ಪ್ರಕಾರ. ಹೇಳಿಲ್ಲ ನಾನು ನಿಮಗೆ ಇವತ್ತು ಬರಲ್ಲ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದ, ಬಂದುಬಿಟ್ಟ ನೋಡಿ. ನೀವೇ ಟೆಲಿಗ್ರಾಮ್ ಕೊಟ್ಟಿದ್ದೀರಿ, ಅದು ಕೈ ಟೆಲಿಗ್ರಾಮ್ ಇದೆ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗೆಟ್ಟ ಒಟ್ಟು ಏನು ಮಾಡ್ತೀರಿ ಈಗ? ಬಂದಿರೋ ಸುಳ್ಳು ಅಂತೀರಾ? ಏನ್ ಕೊಡ್ಬೇಕೀಗ, ಎಷ್ಟೇ ಕಾರಣ ಕೊಟ್ಟಿದ್ರು ಬಂದಿರೋ ಸತ್ಯ. ಆದ್ರಿಂದ ಟೆಲಿಗ್ರಾಮ್ ಕೊಟ್ಟ ಕಾಲಕ್ಕೆ ಏನೋ ಪರಿಸ್ಥಿತಿ ಆಗಿತ್ತು, ಆಮೇಲೆ ಚೇಂಜ್ ಆಯ್ತು, ಅದನ್ನ ಹೇಳ್ಬೇಕು ಹೊರತು ಇದನ್ನ ಹೇಳಿ ಬಂದಿದ್ರೆ ಅಲ್ಲಗಳಕ್ಕೆ ಬರೋದಿಲ್ಲ. ಅವ್ರ ಆಗಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಯಾವುದು ತರ್ಕ ಅವ್ರ ಪ್ರಕಾರ ತರ್ಕಕ್ಕೆ ಸ್ಟ್ಯಾಂಡ್ ಆಗದೆ ಹೋದ್ರೆ ಅದು ಇನ್ವ್ಯಾಲಿಡ್. ಅದ್ವೈತರು ಆಗಮಕ್ಕೆ ಸ್ಟ್ಯಾಂಡ್ ಆಗದೆ ಹೋದ್ರೆ ಇನ್ವ್ಯಾಲಿಡ್, ನಮ್ಗೆ ಆಗಲ್ಲ. ಅನುಭವಕ್ಕೆ ಸ್ಟ್ಯಾಂಡ್ ಆದ್ರೆ ಎಲ್ಲರೂ ಇನ್ವ್ಯಾಲಿಡ್. ಅನುಭವ ಅಲ್ಟಿಮೇಟ್, ಅದಕ್ಕೆ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ. ಇದು ಸರಿಯಾಗಿ ಗಟ್ಟಿ ಮಾಡ್ಕೋಬೇಕು. ಒಂದು ಸಿದ್ಧಾಂತದ ಬೇಸಿಕ್ ಪ್ರಿನ್ಸಿಪಲ್ಸ್ ಇವೆಲ್ಲ. ಇದು ಗೊತ್ತಾದ ಮೇಲೆ ಉಳಿದ ಯಾವ ಸಿದ್ಧಾಂತಕ್ಕೂ ನಮಗಿರೋ ಮೂಲಭೂತ ವ್ಯತ್ಯಾಸ ಏನು, ಜೊತೆಗೆ ನಮ್ಮದು ಸತ್ಯ ಅಂತ ಹೇಳೋದಕ್ಕೆ ಯಾವ ದೊಡ್ಡ ಆಧಾರ, ಅರ್ಥ ಆಯ್ತಾ? ಅವರು ಸುಳ್ಳು ಅಂತ ಹೇಳೋಕ್ಕೆ ದೊಡ್ಡ ಯಾವ್ದು ಆಧಾರ? ಅದೇ ನಾನು ಅವನೇನು ಮಾಡ್ತಾರೆ, ಜೀವ ಬ್ರಹ್ಮ ಅಂದ್ಬಿಡ್ತಾರೆ. ಅಲ್ಲ, ಯಾ ಜೀವ ಅಲ್ಪಜ್ಞ ಅಲ್ಪಶಕ್ತ ಹೀಗಿದ್ದಾನೆ, ಇವನು ಯಾವ ಭ್ರಮಣ ಆಗ್ತಾನೆ ಅಂದರೆ ಅದೆಲ್ಲ ಗೊತ್ತಿಲ್ಲ. ವೇದ ಹೇಳುತ್ತೋ ಇಲ್ಲ? ಈ ರೀತಿ ವಾದ ಮಾಡಿ ಏನು ಮಾಡ್ತೀರಿ? ಬಂಡವಾದ ಅಂದರೆ ತೀರ ಬಂಡವಾದ, ತೀರ ಕೆಟ್ಟದು, ಅಂಥ ವಾದ ಮಾಡಬಾರ್ದು. ಆ ರೀತಿ ಮಾಡಿ ಜನ ಏನು ಜನನೆಲ್ಲ ಪೊಲ್ಯೂಟ್ ಮಾಡಿದ್ರು, ಮೈಂಡ್ ಎಲ್ಲ ಕೆಡಿಸಿ ಹಾಕ್ಬಿಟ್ಟಿದ್ರು. ಅದೆಲ್ಲ ಸರಿ ಮಾಡಬೇಕಾಗಿತ್ತು ಪೂರ್ತಿಯಾಗಿ. ಕೃತೇ ನಾಪ್ರಾಮಾಣ್ಯವಿತ್ಯ ಅನುವರ್ತದೆ ಹಿ ಯದಾ ಯಾದೃಶೋ ಅರ್ಥ ವಿಷಯೀಕ್ರಿಯತೆ ತದಾ ತಸ್ಯ ತಾದೃಶತ್ವೇ ಪ್ರಮಾಣಸ್ಯ ಯಥಾರ್ಥ್ಯಂ ತಥಾ ಸತಿ ಅತೀತಾನ ಅತೀತಾದಿ ವಿಷಯ ಅನುಮಾನಾದೇಹ ಯಥಾರ್ಥತ್ವ ಆಪಾತ. ಹಾಗಿದ್ರೆ ಅತೀತಾದಿ ವಿಷಯ ಇನ್ನೇ ತೋಡಿ, ಈಗ ಇಲ್ಲಿ ಪ್ರವಾಹ ಬಂತು. ನಾವೇನು ಹೇಳ್ತೀವಿ ಈಗ, ಅಲ್ಲಿ ಇದಾಗಿರಬೇಕು ಅಂತೇಳಿ, ಅಲ್ಲಿ ಎಂಬುದು ಕಳೆ ಹಳೆ ವಿಷಯ. ಈಗ ಪ್ರಕಾರ ಸುಳ್ಳಾಗಬೇಕಾಗಿದೆ. ಪ್ರವಾಹ ಮಳೆ ಬರ್ತಿರ್ಲಿಕ್ಕೆ ಪ್ರವಾಹ ಬರೋದಿಲ್ಲ, ಗೊತ್ತಾಯ್ತಿಲ್ಲ? ಒಂದು 2-3 ದಿವಸ ದೂರ ಇದೆ, 2-3 ದಿವಸ ಆದಮೇಲೆ ಪ್ರವಾಹ ಬರುತ್ತೆ. ಆದ್ರೆ ಸುಳ್ಳಾದ ಹಾಗಿದ್ರೆ ಅದು ಹಳೆ ಸುಳ್ಳಾಗಿಬಿಡುತ್ತೆ. ಹಳೇದಿದ್ದಕ್ಕೆ ಇದು ಬಂದಿದ್ದು, ಹಳೆ ಪ್ರವಾಹ ಇದ್ದಿದ್ದಕ್ಕೆ ಹಳೆ ಮಳೆ ಬಂದಿದ್ದಕ್ಕೆ ಹೊಸ ಪ್ರವಾಹ ಬಂದಿದ್ದು. ಅದೇ ರೀತಿ ವಾದ ಮಾಡೋಕೆ ಎಷ್ಟು ತಪ್ಪಾಗುತ್ತೆ. ಅದು ಬುದ್ಧಿ ಕೆಡಿಸೋ ಪದ್ಧತಿಗಳಿವೆಲ್ಲ ಕೂಡ. ಕನ್ಫ್ಯೂಷನ್ ಅಂದರೆ ಇಂಥ ವಿಚಾರ ತಲೆಯಲ್ಲಿ ಬಂದಾಗ ಮನುಷ್ಯ ಏನಾಗ್ಬಿಡ್ತಾನೆ, ಪೂರ್ತಿ ಆಫ್ ಆದಾಗಿಬಿಡುತ್ತೆ. ಅತಿ ಸ್ಟ್ರೇಟ್ ಥಿಂಕಿಂಗ್ ಬಹಳ ಸುಲಭ ಯಾವಾಗಲೂ ಕೂಡ. ಕನ್ಫ್ಯೂಸ್ಡ್ ಥಿಂಕಿಂಗ್ ಏನೋ ಆಗಿಬಿಡುತ್ತೆ. ಯದ್ದೇಶ ಕಾಲತೆಯ ಯೋ ಅರ್ಥೋ ಯಾದೃಶೋ ವಿಷಯೀಕ್ರಿಯತೆ ತಸ್ಯ ತದ್ದೇಶ ಕಾಲಯೋಹೋ ತಾದೃಶತ್ವೇ ತಾದೃಶಂಚ ಯಥಾರ್ಥ್ಯಂ ಸ್ಮೃತೇ ಸಾಕ್ಷಿ ಸಿದ್ಧಂ. ಯದ್ದೇಶ ಕಾಲತೆಯ ಯೋ ಅರ್ಥ ಯಾದೃಶಃ ವಿಷಯೀಕ್ರಿಯತೆ, ಯಾವ ದೇಶ ಕಾಲಕ್ಕೆ ಸಂಬಂಧಪಟ್ಟಂತೆ ಯಾವ ವಸ್ತುವನ್ನು ತಿಳ್ಕೊಳ್ತೇವೆಯೋ ತಸ್ಯ ವಸ್ತುವಿಗೆ ತದ್ದೇಶ ಕಾಲಯೋಹೋ ತಾದೃಶತ್ವೇ, ಆ ದೇಶ ಮತ್ತು ಕಾಲದಲ್ಲಿ ಅದಿದ್ದೇನದು ಸತ್ಯ. ತಾದೃಶಂಚ ಯಥಾರ್ಥ್ಯಂ ಸ್ಮೃತೇಹೇ ಸಾಕ್ಷಿ ಸಿದ್ಧಂ. ಆ ರೀತಿಯಾದ ಯಥಾರ್ಥ ಸ್ಮೃತಿ ಎಂಬುದು ಯಥಾರ್ಥ ಅನ್ನೋದಕ್ಕೆ ಏನು ಆಧಾರ? ಸಾಕ್ಷಿ ಸಿದ್ಧವಾದದ್ದು. ಆ ರೀತಿ ಸಿದ್ಧವಾಗಿದ್ದಕ್ಕೆ ಒಂದು ವರ್ಷ ವಿಚಾರ ಮಾಡಲು ಸಾಧ್ಯವಾಗಿರೋದು, ಸ್ಮೃತಿ ವ್ಯಾಲಿಡ್ ಆಗಿರೋದಕ್ಕೆ ಒಂದು ಬಂತದ್ದು. ತತ್ರ ತದ ಅಸೌ ತಾದೃಶಃ ಇತಿ ಸ್ಮೃತಿ ಅರ್ಥಂ ವಿಷಯೀಕರೋತಿ ನಹಿ ತತ್ರ ತದ ಅಸೌ ನ ತಾದೃಶಃ ಇತಿ. ತತ್ರ ತದ ಅಸೌ ತಾದೃಶಃ, ಅದು ಆ ಕಾಲಕ್ಕಾಗಿತ್ತು ಅಂತ ಹೇಳುತ್ತೆ. ನಹಿ ತತ್ರ ತದಾಸೋ ನ ತಾದೃಶಃ, ಅದು ಆಗಿನ ಕಾಲಕ್ಕಿದ್ದು ಸುಳ್ಳಾದು ಸುಳ್ಳಲ್ಲ ಅಂದಮೇಲೆ ಅದು ಪ್ರಮಾಣ. ಇದು ಸರಿಯಾಗಿ ಯೋಚನೆ ಮಾಡಬೇಕು, ಯಾವ ದೇಶ ಯಾವ ಕಾಲದಲ್ಲಿ ಇತ್ತೋ ಹಾಗೆ. ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಟ್ಟ ಒಬ್ಬನು, ಎಮ್ ಎಸ್ ಸಿಯಾಗಿ ಕೊಟ್ಬಿಟ್ಟಿದ್ದಾರೆ, ಕೊಡ್ತಾನೇನಯ್ಯ? ಇವತ್ತು ಕೊಡ್ತಿದ್ದೆ, ಅವತ್ತೇ ಆಗಿದ್ದು ಇವತ್ತು ಕೊಡ್ತಿದ್ದೆ, ಅದೇನು ಮಾಡ್ಬೇಕು ಇದಕ್ಕೀಗ? ಇವತ್ತಾಗಿ ಬರ್ಬೇಕು. ಬತ್ತವನು ಆಗಿದ್ರು ಅವನು, ಇವತ್ತಾಗಿ ಎಮ್ ಎಸ್ ಸಿಯಾಗಿ ಆಗ್ತಾನೆ, ಆಗೋದಿಲ್ಲ. ಅವನು ಹೇಳೋದು ಯಾವ ಕಾಲಕ್ಕೆ ಏನೋ ನೋಡ್ತಾನೆ, ಫೋಟೋ ಅಂಟಿಸಿರ್ತಾರೆ ಅದರೊಳಗೆ. ಇವನು ಮುದುಕಾಗಿರ್ತಾನೆ, ಅವ್ರು ಪೆನ್ಷನ್ ಕ್ಲೇಮ್ ಮಾಡ್ಲಿಕ್ಕೆ ಹೋಗಿರ್ತಾರೆ, ತೋರಿಸ್ತಾರೆ ಅದನ್ನು. ಅದು ಇಷ್ಟು ಹುಡುಗ ಐತಿ, ಇಷ್ಟು ದೊಡ್ಡದಾಗಿಬಿಡ್ತೀಯ ಅಂತ ಕೇಳಿದರೆ, ಅವ್ರು ಆ್ಯಕ್ಚುಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಅವತ್ತಿನ ಫೋಟೋ ಏನಾಗಿದೆ ಅದು ಕರೆಕ್ಟ್ ಆಗಿದೆ. ಇವತ್ತಿನ ಫೋಟೋ ಕೊಡ್ತಾನೆ, ಅವತ್ತಿನ ಫೋಟೋ ಕೊಡ್ತಿದ್ದಾನೋ. ಅದು ಈ ರೀತಿ ಕೆಲವು ಹುಚ್ಚರಿತಾರೆ, ಕೆಲವು ಕ್ಲರ್ಕ್ಗಳು ಏನೋ ತಲೆಹಾಳಿ ಮಾಡಿಬಿಡ್ತಾರೆ, ಇದು ಮಾಡಿಬಿಡ್ತಾರೆ ಸರ್, ತಲೆಹಾಳಿ ಪ್ರಶ್ನೆ ಮಾಡ್ತಾರೆ. ಹಣ್ಣು ಮುದುಕ ಹೋಗಿರ್ತಾರೆ, ನೀವು ಸಿಟಿಜನ್ ಸೀನಿಯರ್ ಸಿಟಿಜನ್ ಪ್ರೂಫ್ ಕೊಡುವಂತ ಏನು ಮಾಡ್ಬೇಕು ಅವನಿಗೀಗ? 80 ವರ್ಷದ ಬದುಕನಿಗೆ, 90 ವರ್ಷದ ಬದುಕನಿಗೆ ನೀನು ಸರ್ಟಿಫಿಕೇಟ್ ಕೊಡೋದು ಒಳಗೆ ಬಿಡೋದಲ್ಲ, ಏನು ಮಾಡ್ಬೇಕು ಇದಕ್ಕೆ? ಕಾಮನ್ ಸೆನ್ಸ್ ಬೇಡ ಕೊನೆ ಪಕ್ಷ. ರೂಲ್ಸ್ ಪ್ರಕಾರ ಏನು ಮಾಡಬೇಕು? ತೋರಿಸ್ಬೇಕು, ಕರೆಕ್ಟ್. ರೂಲ್ಸ್ ಪ್ರಕಾರ ತೋರಿಸ್ಬೇಕು, ಬಟ್ ರೂಲ್ಸ್ ಉದ್ದೇಶ ಏನೋ ಮಿಸ್ಯೂಸ್ ಆಗಬಾರ್ದು ಅಂತಷ್ಟೇ. ಆದ್ದರಿಂದ ಈಗ ನೋಡಿದ್ರೆ ಮಿಸ್ಯೂಸ್ ಆಗಿ ಚಾನ್ಸ್ ಇದೆ ಅವನಿಗೀಗ? ಇಲ್ಲೇ ಇಲ್ಲ. ರೂಲ್ಸ್ಗೆ ಒಂದು ಅರ್ಥ ಇರ್ತದೆ. ಯಾವಾಗಲೂ ಒಂದು ಆಲ್ ಅಬೌಟೆಡ್ ಆಗಂತ ಒಂದು ಹಿಂದೆ ಎಷ್ಟೇ ಇತ್ತು ಅಂತ, ಭಾಳ ಇದೆ. ನಾಯಿಗೋಸ್ಕರ ಮಾಡಿ ದೊಡ್ಡ ಗಲಾಟೆ ಆಗಿರೋದು ಅಂತ. ಅದು ನಿಯಮಗಳನ್ನ ಫಾಲೋ ಮಾಡಬೇಕು ಯಾವಾಗಲೂ, ನಿಯಮದ ಸ್ಪಿರಿಟ್ ಇರಬೇಕು ಯಾವಾಗಲೂ ಕೂಡ. ನಿಯಮ ಮಾಡೋ ಉದ್ದೇಶ ಏನಂತ ಕೇಳಿದ್ರೆ ಸ್ಪಿರಿಟ್, ಈ ಕೀಪ್ ಲೆಫ್ಟ್ ಅಂತ ಇರುತ್ತೆ, ಗೊತ್ತಾನೆ? ಆ ಸಿಗ್ನಲ್ ನಿಲ್ಲಿಸ್ಬಿಟ್ಟಿರ್ತಾರೆ, ತುಂಬ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ, ಏನು ಮಾಡ್ತಾನೋ ಅವನು, ಎಲ್ಲ ಕಡೆ ಬಿಟ್ಬಿಡ್ತಾನೆ. ಅವ ಅಟ್ಯಾಕ್ ಮಾಡೋದು, ಅಲ್ಲ ನೀನೇ ಪೊಲೀಸ್ ನೀನೇ ಹೇಗೆ ಮಾಡೋದು ಅಂತ ಕೇಳಿದ್ರೆ, ಅವ್ನು ಮಾಡೋ ಉದ್ದೇಶ ಏನೇಗ? ಅವನು ಟ್ರಾಫಿಕ್ ಆದಷ್ಟು ಬೇಗ ಕ್ಲಿಯರ್ ಆಗ್ಬೇಕು. ಎಲ್ಲಿ ಸಿಕ್ಕರಲ್ಲಿ ಹೋಗಿ ಬಿಟ್ಬಿಡ್ತಾನೆ, ಒಂದ್ ಕಡೆ ನಿಲ್ಲಿಸ್ಬಿಡ್ತಾನೆ, ಓದಕ್ಕೆ ಹೋಗ್ರಿ ಅಂತ ಹೇಳ್ಬಿಡ್ತಾನೆ. ಅದು ತಪ್ಪಲ್ಲ, ಯಾಕೆ ಅವ್ನ ಉದ್ದೇಶ ಟ್ರಾಫಿಕ್ ಉದ್ದೇಶ ರೂಲ್ಸ್ ಇರೋ ಉದ್ದೇಶ ಏನಂದ್ರೆ ಸ್ಮೂತ್ ಟ್ರಾಫಿಕ್ ಆಗ್ಬೇಕು, ಜಾಮ್ ಆಗಿಬಿಟ್ಟಿದೆ, ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡಬೇಕೀಗ. ಅದೇನೋ ತಪ್ಪಲ್ಲ, ಅದೇ ಆ ಸ್ಪಿರಿಟ್ ಬಿಟ್ಬಿಟ್ಟು ಮೆಕ್ಯಾನಿಕ್ ಉದ್ಕೊಂಡು 2 ವರ್ಷಗಟ್ಟೆ ನಿಂತ್ಬಿಡುತ್ತೆ. ಹಾಗೆ ಒಬ್ಬರಿಂದ ಇರೋ ಪ್ರಕಾರ ಹೋಗಲೇಬೇಕು, ನಿಲ್ಲಿಸ್ಬಿಟ್ರೆ ನಡೆಯೋದು ಯಾವಾಗ? ಅದು ಸಾಧ್ಯನೇ ಇದೆ. ಎಮರ್ಜೆನ್ಸಿ ಕೇಸ್ ಇರುತ್ತೆ, ಬರ್ತಾನೆ ಪಾಪ, ನೀವು ಎಂಟ್ರಿ ಮಾಡಿಕೊಂಡು ಬರಬೇಕು ಅಂತ ಕಷ್ಟ ಮಾಡಿಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಸತ್ಯ ಹೋಗ್ಬಿಡ್ತಾನೆ ಅಷ್ಟೊತ್ತಿಗೆ, ಗೊತ್ತಾಯ್ತಾ? ಅದನ್ನ ಫಾರ್ಮ್ಯಾಲಿಟೀಸ್ ಅವೆಲ್ಲ. ಆ ಫಾರ್ಮ್ಯಾಲಿಟಿಗೆ ಅರ್ಥ ಇರ್ತದೆ ಯಾವಾಗ? ಸ್ಪಿರಿಟಲ್ಲಿ ಫಾಲೋ ಮಾಡಿದರೆ ಮಾತ್ರ. ಇವರು ಆ ರೀತಿ ಮಾಡಿಕೊಂಡು ಹಾಡು ಮಾಡ್ತಾರೆ. ನಹಿತತ್ರ ತದಾಸು ನ ತಾದೃಶ, ಅನುವಾದನೂ ಹಾಗೇನೆ. ಅನುವಾದ ಯಾಕೆ ಅಪ್ರಮಾಣ ಅಂತಾನಂದ್ರೆ, ನೋಡಿಯಪ್ಪ ಏನಂತೀರಿ ನೀವು, ಜಗತ್ತು ಸುಳ್ಳು ಅಂತ ಹೇಳ್ತಾರೆ ಅಂತ ಉತ್ತರ ಕೊಟ್ಟಿದ್ದೀರಿ. ಜಗತ್ ಸುಳ್ಳು ಅಂತ ನೀವೆಲ್ಲ ಹೇಳ್ತೀರಿ, ನಾವೆಲ್ಲ ತಾನೇ ಹೇಳಿದ್ದು ಅಂತ ಕೇಳಿದ್ರೆ ನಾವು ಹಿಡ್ತಿರೋದೇನಂತ? ನೀನು ಹೇಳ್ತಿ ಅಂತಾನೆ ಹೇಳ್ತಿರು. ವಿಶ್ವಮಿಥ್ಯಾ ವಿಹುರ ಗುಣವಾನ್ ಆತ್ಮನಾಮ್ ನಾಸ್ತಿ ಭೇದ ದೈತ್ಯ ಇತ್ತವನ್ ಮುಂದೆ ಹೇಳ್ತಿದ್ದೇವೆ ನೋಡಿ. ಇದು ಅಪ್ರಮಾಣ, ಹಾಗೆ ಹೇಳಬಾರ್ದು. ನಾವೇಳ ಮತ್ತೆ ನೀವ್ಯಾಕೆ ಹೇಳಿದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಅನುವಾದ ಅಂದ್ರೆ ಹಾಗೇನೆ, ನೀನು ನಾಲ್ಕು ಇಪ್ಪತ್ತೆಂಟು ಅಂತ ಹೇಳಿ ಅದು ತಪ್ಪು ಅಂತಾನ ಹೇಳ್ತಿದ್ದೆ. ಇಪ್ಪತ್ತೆಂಟು ಅಂತ ಹೇಳಿದ್ ನಾನು ನೀವಲ್ಲ, ಆದ್ರೆ ನೀವು ಹೇಳಿದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳಕ್ಕಾಗತ್ತಾ? ಅನುವಾದ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಇನ್ನೊಬ್ಬನು ಹೇಳಿದ್ದೇನೆ ಹೇಳಿ ತೋರಿಸೋದಕ್ಕೆ ಅನುವಾದ ಅಂತ ಕರೆಯೋದು. ಅದನ್ನ ಆ ರೀತಿನೇ ಹೇಳ್ತಿರೋದು ನಾವೀಗ. ಯಾವಾಗ ತಪ್ಪಾಗುತ್ತೆ ಗೊತ್ತಾ? ಅದು ಅದ್ವೈತಗಳು ಜಗತ್ ಮಿಥ್ಯಾ ಅಂತ ಹೇಳಿಲ್ಲ. ಅದ್ವೈತ ಜಗತ್ ಮಿಥ್ಯಾ ಅಂತ ಹೇಳ್ತಾರೆ ಅಂತ ನಾ ಹೇಳಿದ್ರೆ ತಪ್ಪಲ್ಲ. ಅದ್ವೈತ ಜಗತ್ ಮಿಥ್ಯಾ ಅಂತ ಹೇಳೋದಿಲ್ಲ ಅಂತ ನಾವು ಹೇಳಿದ್ರೆ ಅವಾಗ ಗಲಾಟೆ ಮಾಡ್ತಾರೆ, ನಾ ಹೇಳಿಲ್ಲ ಅಂತ ಹೇಳ್ತಾನೆ. ಅದು ಸರಿಯಾದ ಅಸದನುವಾದ ಮಾಡಬಾರ್ದು. ಅವನೇನು ಹೇಳಿದ್ದಾನೋ ಅದನ್ನ ಹೇಳಬೇಕೆ ಹೊರತು ಬದಲಾಯಿಸಬಾರ್ದು. ಬಟ್ ಹೇಳಿದ್ದೇನೆ ಹೇಳಬಾರ್ದ್ರೆ ತಪ್ಪಾಗತ್ತೆ. ಅದು ಅನುವಾದ ಶಬ್ದಕ್ಕೆ ಅರ್ಥನೇ ಅದು. ನಚ ವಾಚ್ಯಂ ನಾ ನಿವೃತ್ತ ಪೂರ್ವಾವಸ್ಥತೆಯ ಸ್ಮೃತಿಯರ್ಥಂ ವಿಷಯೀಕರ್ತುಮಿಷ್ಟೇ ತಥಾ ಅನನುಭವಾತ್ ಅನನುಭೂತ ವಿಷಯತ್ವೇ ಅತಿ ಪ್ರಸಂಗಾತಿತಿ ಅನನುಭೂತತಾ ಏವ ಏತಾವನ್ ಮಾತ್ರ ವಿಷಯತ್ವಶ್ಚ ಸಾಕ್ಷಿ ಸಿದ್ಧತ್ವೇನ ಅತಿ ಪ್ರಸಂಗ ಯೋಗಾತ್ ತದಿದ ಮುಕ್ತಂ ಯಥಾರ್ಥತ್ವ ಅನುಭವಾದಿತಿ. ಆಗ ಒಂದು ಪ್ರಶ್ನೆ ಆಗ್ತಾನೆ ಮತ್ತೆ, ಅಲ್ರಿ ಇದನ್ನ ಯಾತಕ್ಕೆ ತಪ್ಪು ಅಂತ ಹೇಳ್ತೀನಿ ಗೊತ್ತಾ ಅಂತ ಇನ್ನೊಂದು ಕಾರಣ ಸೇರಿಸ್ತಾನೆ. ಸ್ಮೃತಿ ಅವತ್ ಮನಸ್ಸು ಏನಪ್ಪ ಮಾಡಿತ್ತು, ಈಗ ಏ ಎಂಬೋ ನಿಲ್ಲಿದ್ದಾನೆ ಅವತ್ ಹೇಳಿತ್ತು, ಅದೇ ಮನಸ್ಸು ಇವತ್ತಿರಲಿಲ್ಲ, ಅದೇ ಮನಸ್ಸು ಇಲ್ಲಿದೆ. ಅದೇನು ಹೇಳುತ್ತೆ ಈಗ ಅದು? ಆ ಮನಸ್ಸಿಗೆ ಕೆಪಾಸಿಟಿ ಇರೋದೆಷ್ಟು? ಈಗ ಇದು ಇಲ್ಲಿದೆ ಅಂತ ಹೇಳೋದು ಅಷ್ಟೇ ಅದ್ರ ಕೆಲಸ. ಅವತ್ತು ಅದು ಅಲ್ಲೇ ಇತ್ತು, ಇವತ್ತು ಇಲ್ಲಿ ಇದೆ ಅಷ್ಟೇ. ನೀವೇನು ತೀರ್ತೀರಿ ಈಗ? ಮನಸ್ಸು ಇದು ಅವತ್ತು ಹಾಗೆ ಅಲ್ಲಿತ್ತು ಅಂತ ಹೇಳುತ್ತೆ ಅಂತ ಹೇಳ್ತೀರಿ. ಮನಸ್ಸಿಗೆ ಶಕ್ತಿ ಇಲ್ಲಿಂದ ಬರುತ್ತೆ? ಬರಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ಸುಳ್ಳು. ಅರ್ಥ ಆಯ್ತಾ? ಮನಸ್ಸಿಗೆ ಶಕ್ತಿ ಬರೋ ಸಾಧ್ಯತೆ ಇಲ್ಲ, ಇರೋದನ್ನ ಇದ್ದ ಹೇಳುತ್ತೆ. ಹ್ಯಾಗೆ ಚೇಂಜ್ ಮಾಡುತ್ತೆ ಅದು? ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅಲ್ಲ, ಯಾ ಚೇಂಜ್ ಮಾಡಿದ ಅನುಭವ ಬಂದಿದೆ ನಮ್ಗೆ ಈಗಾಗಲೇ. ಮನಸ್ಸು ಏನ್ ಹೇಳ್ತಿದೆ ಈಗ? ಅದು ಅವತ್ತು ಅವನು ಆಗಿದ್ದ ಅಂತಾನೆ ಹೇಳ್ತಾ ಇದೆ. ಹೇಗೆ ಬಂತು ಅಂತ ಕೇಳಾಗಿಲ್ಲ, ಅದು ಏನದು ಅನುಭವಿಸಿದ್ದ. ಅದು ಮನಸ್ಸಿಗೆ ಕೆಪಾಸಿಟಿ ಹೇಗೆ ಬಂತು ಅಂತ ಕೇಳ, ಮನಸ್ಸಿಗೆ ಕೆಪಾಸಿಟಿ ಇದೆ ಅದು. ಅದಕ್ಕೆ ಮನಸ್ಸಿಗೆ ಏನಂತ ಕರೆದ್ವಿ ನಾವೀಗ? ಸ್ಮರಣ ಸಾಧನಂ ಮನಃ. ಸ್ಮರಣೆ ಉದ್ದೇಶನೇ ಅದು. ಹಿಂದೆ ವಸ್ತು ಹೇಗಿತ್ತೋ ಅದನ್ನ ಹಾಗೆ ತಿಳಿಸ್ಕೊಡೋದಕ್ಕೆ ಏನಂತಾರೆ? ಸ್ಮರಣೆ ಅಂತಾರೆ. ಮನಸ್ಸಿನ ಮೇನ್ ಪರ್ಪಸ್ ಇರೋದೇ ಅದು. ಹಾಗೆ ಅಂದಮೇಲೆ ಅದು ಹೇಗೆ ಹೇಳುತ್ತೆ ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಮನಸ್ಸಿನ ಶಕ್ತಿ ಅದು. ಹಾಗಿದ್ರೆ ಕಿವಿಗಿಲ್ದ ರೂಪಜ್ಞಾನ ಕಣ್ಣಿಗೆ ಹಾಕಿ ಬಂತು, ಕಣ್ಣಿಗಿಲ್ದ ರೂಪಜ್ಞಾನ ಶಬ್ದಜ್ಞಾನ ಕಿವಿಗೆ ಹಾಕಿ ಬಂತಾಗಿದ್ರೆ ಆ ಇಂದ್ರಿಯ ಸ್ಪೆಷಾಲಿಟಿ ಅದು. ಅದರಿಂದ ಏನ್ ಮಾಡಬಾರ್ದು? ಆ ಶಕ್ತಿ ಎಲ್ಲಿ ಬಂತು ಅಂತ ನಮಗೆ ಒಪ್ಪಿಗೆ ಆಗೋದಿಲ್ಲ, ಹೇಳಕ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ವಸ್ತು ಇಲ್ಲ ಅಂತ ಹೇಳಬಾರ್ದು. ನಮಗೆಲ್ಲ ಇವತ್ತು ತಿಂದನ್ನ ಹೇಗೆ ತಿರಣ ಆಗುತ್ತೆ ಗೊತ್ತಿಲ್ಲ. ತಿನ್ನೋದು ಬಿಟ್ಟಿದ್ದೀವ, ಪ್ರೋಸೆಸ್ ಕರೆಕ್ಟ್ ಗೊತ್ತಾ ನಮ್ಗೆ? ಈಗ ಗೊತ್ತಿಲ್ಲ. ಏನೋ ಹೇಳ್ತಾರೆ, ಅವ್ರು ಹೇಳಿ ಡಾಕ್ಟರ್ ಹೇಳ್ತಾರೆ, ಕೊನೆಗೆ ಏನು ಹೇಳ್ಬಿಡ್ತೀವಿ ಡಾಕ್ಟರ್ ಹೇಳ್ತಾರೆ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ಡಾಕ್ಟರ್ ಜೀರ್ಣ ಮಾಡ್ಕೊಳ್ಳಿ ಅಂತ ಏನು ಹೇಳೋದಿಲ್ಲ ನಾವೇನ್ ಮಾಡ್ತೇವೆ? ಯಾವ ಜೀರ್ಣ ಆಗುತ್ತೆ? ಅದಕ್ಕೆ ಅನುಭವ ಸಿದ್ಧ ಆಗಿದೆ ನಮಗೆ. ತಿಂದನ್ನ ಆರೋಗ್ಯ ಸರಿ ಜೀರ್ಣ ಆಗಬೇಕು ಗೊತ್ತಾಗ್ಬಿಟ್ಟಿದೆ ಅಷ್ಟೇ. ಪ್ರೋಸೆಸ್ ನಮಗೆ ಗೊತ್ತಿಲ್ಲ, ಮನಸ್ಸು ಹೇಗೆ ಮಾಡುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಮನಸ್ಸಿಗೆ ಶಕ್ತಿ ಇರೋ ನಿಜ. ಅದೇನು ಮಾಡುತ್ತೆ? ವಸ್ತುವನ್ನು ಸ್ಮರಣೆ ಮಾಡ್ಕೋಬೇಕಾದ್ರೆ ಯಾವ ದೇಶ ಕಾಲದಲ್ಲಿ ಕಂಡಿತ್ತೋ, ಇವತ್ತು ಯಾವ ದೇಶ ಕಾಲದಲ್ಲಿ ಇದ್ದಾನೋ, ಈ ದೇಶ ಮತ್ತು ಕಾಲಗಳಲ್ಲಿ ಆ ದೇಶ ಕಾಲದಲ್ಲಿ ಆಗಿತ್ತು ಒಂದು ವಸ್ತುವನ್ನು ಗ್ರಹಣ ಮಾಡ್ತಿದ್ದೇನೆ. ಆ ಶಕ್ತಿ ಮನಸ್ಸಿನ ಶಕ್ತಿ ಅದು. ಅದು ಮನಸ್ಸಿನ ಕೆಪಾಸಿಟಿನೇ ಅದು. ಒಂದ್ಮೇಲೆ ಹ್ಯಾಕ್ ಬಂತು ಅಂತ ಕೇಳಬಾರ್ದು. ಈ ಟಾರು ಬೆಳಗಿಲ್ಲ, ಹಾಲು ಯಾಕೆ ಬೆಳಗಿದೆ ಅಂತ ಕೇಳಿದ್ರೆ ಹಾಲಿನ ಸ್ವಭಾವ ಇದು, ಟಾರಿನ ಸ್ವಭಾವ ಅದು. ಇಂದ್ರಿಯಗಳ ಶಕ್ತಿ ಅರ್ಥನೇ ಅದು. ಕಿಂಚ ಸ್ಮೃತಿ ಪ್ರಾಮಾಣ್ಯಾಂಗೀಕಾರಿ ಅನಿಷ್ಠಾಭಾವಾತ್ ತದಂಗೀಕಾರಯುಕ್ತ ಅನಹಾನೇಶ್ಚ. ಇನ್ನು ಸ್ಮೃತಿ ಅಪ್ರಮಾಣ ಅಂತ ಹೇಳ್ಬೇಕಾದ್ರೆ ಏನಪ್ಪ ಮಾಡ್ಬೇಕು ನೀನೀಗ? ಅದು ಮೋಸ ಮಾಡಿದ್ದಾದ್ರೆ ಹೇಳ್ಬೇಕಾಗ್ತದೆ, ಗೊತ್ತಾಯ್ತಾ? ಮೋಸ ಮಾಡಿದ್ದಾದ್ರೆ ಹೌದಪ್ಪ ಸ್ಮೃತಿ ಕೈ ಕೊಡುತ್ತೆ, ಮಾಡಬಾರ್ದು ಅಂತೇಳಿ. ಸ್ಮೃತಿ ಮೋಸ ಮಾಡುತ್ತೆ ಆದ್ರಿಂದ ಕೈ ಕೊಡೋದು ಅದನ್ನು ಒಪ್ಪೋದಿಲ್ಲ ಅಂತ ಹೇಳೋದಾದ್ರೆ ಪ್ರತ್ಯಕ್ಷರು ಮೋಸ ಮಾಡಿದೆ ಅಲ್ಲಿ ನನಗೆ. ಶುಕ್ತಿರಹಿತ ಮೋಸ ಆಗಿಲ್ಲ ಅಲ್ಲಿಗ, ಶುಕ್ತಿರಹಿತ ಮೋಸವಾಯ್ತು ಅಂತೇಳಿ ಪ್ರತ್ಯಕ್ಷ ಅಪ್ರಮಾಣ ಅಂತ ಹೇಳ್ತೀಯ? ಅವನು ಓದ್ತಾರೆ ಅದಕ್ಕೂ ಹೋಗ್ತಾನೆ ಈ ಮಧ್ಯೆ. ಪ್ರತ್ಯಕ್ಷ ಅಪ್ರಮಾಣ ಅದಕ್ಕೆ ಕಣ್ಣಿ ಕಂಡದ ವಿಪದ ಮಿಥ್ಯಾ ದೃಶ್ಯತ್ವ, ಕಣ್ಣಿ ಕಂಡದಲ್ಲಿ ಅಪ್ರಮಾಣ ಅಂತ ಬಿಡ್ತಾರೆ, ತಿಳಿತಾ? ಅದಕ್ಕೆ ಹೋಗಿ ವೇದನ ಅಪ್ರಮಾಣ ಅಂತೀಯ? ಹೇಳಾಗಿಲ್ಲ. ವೇದ ಅಲ್ಟಿಮೇಟ್ ಅಂತ ಒಪ್ತೀಯ? ಅದು ಹೇಳಿದ ಅರ್ಥ ಒಪ್ತೀಯ? ಅದನ್ನು ಒಪ್ಪೋದಿಲ್ಲ ಮತ್ತೆ ಅವನು. ಮೃತ ಬ್ರವೀತ್ ವೇದವಾಕ್ಯನೇ ಆಗಿದ್ರೆ ಅದು ವ್ಯಕ್ತ ಹೋಗ್ತಾನೆ. ಅದು ವೇದವಾಕ್ಯ ಅಂತ ಒಪ್ಪಬೇಕಲ್ಲಪ್ಪ. ಮೃತ ಬ್ರವೀತ್ ವಾಕ್ಯ ಇದೆ. ಈಗ ಮಣ್ಣು ಮಾತಾಡಿತು, ಒಪ್ತಿ ಅದನ್ನ ನೀನೀಗ? ಅದಕ್ಕೇನು ಹೇಳ್ತಿ? ಮೃತ ಮಾಡಿ ದೇವತಾ ವೇದವಾಕ್ಯ ಅರ್ಥ ಮಾಡಿದ್ದೆ ಹೇಳ್ತಿ ಹೌದಲ್ಲೋ, ಮತ್ತೆ ಅದೇ ವಾಕ್ಯ ಹೊರಟು ಬೇರೆ ಅರ್ಥ ಮಾಡಿದ್ದೀನಿ ಈಗ. ಸೊ ಸ್ಮೃತಿ ಎಲ್ಲೆಲ್ಲಿ ಕೈ ಕೊಟ್ಟಿದೆಯೋ ಅಲ್ಲಿ ಏನಾಗಿದೆ? ಇಲ್ಲಿ ಏನಾಗಿದೆ? ಇಲ್ಲಿ ದೋಷ ಇರೋದು. ಸ್ಮೃತಿ ನಮಗೆ ಯಾರನ್ನೋ ಯಾರೋ ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು, ಯಾರನ್ನ ಮಾತಾಡ್ಸಕ್ ಹೋಗ್ತೀವಿ ಅಲ್ಲ ಅಂತಾನೆ ಅವ್ರು. ಹೌದಾ? ಸಾರಿ ಅಂದ್ಬಿಡ್ತೇವೆ. ಅದಕ್ಕೆ ಯಾಕೆ ಹಾಗಾಯ್ತು? ಆ ಸ್ಮೃತಿ ತಪ್ಪಾಯಿತು. ಸ್ಮೃತಿ ತಪ್ಪಾಗಿದ್ದ ಕಾರಣ ಮನಸ್ಸಿನ ದೋಷ ಕಾರಣ. ಅಲ್ಲಿ ಕಣ್ಣು ಶುಕ್ತಿರಹಿತ ತೋರಿಸಕ್ಕೆ ಹಾಗೆ ನಾವು ಅಂತ ಯಾಕೆ ತೋರಿಸ್ತು? ಕತ್ಲಿದ್ದ ಕಾರಣ ಆಯ್ತು. ಇಲ್ಲ, ಹಿಂದೆ ಹೇಳಿದೆ, ಅರ್ಥ ದೋಷ ವಿಷಯ ಇಂದ್ರಿಯ ದೋಷ ಯಾವ್ದು ಇರಬಾರ್ದು. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ. ಇಂದ್ರಿಯ ದೋಷ ಇರಬಾರ್ದು, ಆಮೇಲೆ ವಿಷಯ ದೋಷ ಇರಬಾರ್ದು, ಸನ್ನಿಕರ್ಷ ದೋಷ ಇರಬಾರ್ದು. ಆ ಮೂರರಲ್ಲಿ ಯಾವ್ದಿದ್ರೂ ಏನಾಗುತ್ತೆ? ಸರಿಯಾದ ಜ್ಞಾನ ಬರೋದಿಲ್ಲ. ಇಲ್ಲಿ ಸ್ಮೃತಿ ಕೇಸು ಅದೇನೆ. ಎಲ್ಲಿ ಸ್ಮೃತಿ ನಮಗೆ ಕೈ ಕೊಟ್ಟಿದೆ ಶ್ಲೋಕ ಮಾಡ್ಕೊಳಕ್ ಹೋಗ್ತಾನೆ, ತಪ್ಪಾಗಿ ಜ್ಞಾಪಕ ಆಗುತ್ತೆ. ಆ ಶ್ಲೋಕ ತಪ್ಪಲ್ಲ, ಈ ಮನ ಸ್ಮೃತಿನೂ ತಪ್ಪಲ್ಲ, ಬಟ್ ಸ್ಮೃತಿಯಲ್ಲಿ ಏನ್ ದೋಷ ಬಂದಿದೆ, ಈಗ ಸಿಮಿಲರ್ ವರ್ಡ್ ನೋಡ್ಬಿಟ್ಟು ತಪ್ಪು ತಿಳ್ಕೊಂಡ್ಬಿಡ್ತಾನೆ ಅಷ್ಟೇ. ಅದು ಅವ್ಗ ಒಪ್ಕೋತಾನ, ತಾನು ಏನಂತ ಒಪ್ಕೋತಾನೆ, ಹೌದು ನಂದೇ ತಪ್ಪಾಯ್ತು ಅಂತ ಹೇಳ್ತಾನೆ. ಆಪ್ತವಾಕ್ಯ ಏನಂತ ತಪ್ಪಿದೆ ಅಲ್ಲ, ಸ್ಮೃತಿ ಅಂದ್ರೆ ಯಾವ ಸ್ಮೃತಿ, ಆ ಸ್ಮೃತಿ ಎಲ್ಲ ಹೇಳ್ತಾರೆ. ಇನ್ ಮೆಮೊರಿ ಇಷ್ಟೊತ್ತು ಮಾತಾಡ್ತಿರೋದು ಯಾವ ಬಗ್ಗೆ ಮಾತಾಡ್ತಿರೋದು ನಾವು? ಆ ಸ್ಮೃತಿ ಮನುಸ್ಮೃತಿಯ ಬಗ್ಗೆನೋ, ಯಾಜ್ಞವಾಗಿ ಸ್ಮೃತಿ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಸ್ಮರಣೆ ಬಗ್ಗೆ ಮಾತಾಡೋದು. ಅವ್ರ ಸ್ಮೃತಿ ನ್ಯಾತಕ್ಕೆ ಸ್ಮೃತಿ ಅಂತ ಕರೀತಾರೆ ಗೊತ್ತ ಅವರೇ ಅಲ್ಲ. ಮನು ಒಳ್ಳೆ ವೇದಾಧ್ಯಯನ ಸಮಸ್ತ ವೇದ ತಂದು ಬರಲಂತ ಬ್ರಹ್ಮದೇವರ ಮಕ್ಕಳವರು. ಆದ್ರಿಂದಾನೆ ಅವ್ರು ಏನಾದ್ರು ಹೇಳಿದರೆ ವೇದದ ಬೇಸಿಸ್ ಮೇಲೆ ನೆನಪು ಮಾಡ್ಕೊಂಡು ಹೇಳ್ತಾರೆ ಅಂತ ಅರ್ಥ. ವೇದ ನೆನಪು ಮಾಡ್ಕೊಂಡು ಹೇಳ್ತಾರಾದ್ರೆ ಸ್ಮೃತಿ ಅಂತ ಹೇಳ್ತಾರೆ. ವರ್ಡಿಂಗ್ಸ್ ಚೇಂಜ್ ಆಗುತ್ತೆ, ವರ್ಡಿಂಗ್ಸ್ ವಿಷಯ ಏನೋ ಅದರದೇ, ಅದಕ್ಕೆ ವೇದಾರ್ಥವನ್ನು ಸ್ಮರಣೆ ಮಾಡ್ಕೊಂಡು ಹೇಳೋದ್ರಿಂದ ಸ್ಮೃತಿ ಸ್ಮೃತಿ ಅಂತ ಹೇಳ್ತಾರೆ. ತಿಳಿತಾ? ವ್ಯಾಸ ಸ್ಮೃತಿ, ಸದಾ ಅದೇ ರೀತಿ ಸದಾಚಾರ ಸ್ಮೃತಿ, ಮನುಸ್ಮೃತಿ, ಎಲ್ಲ ಸ್ಮೃತಿಗಳು ಹೆಸರು ಬರಲಿಕ್ಕೆ ಏನು ಕಾರಣ ಅಂದರೆ ವೇದ ಓದೋದು ನೆನಪು ಮಾಡ್ಕೊಂಡು ಬರೆಯೋದು ಅಂತ ಅರ್ಥ. ಇಲ್ಲಿ ನಮ್ಮ ಸ್ಮೃತಿಗಳು ಅಂದರೆ ಅಂತ ಕೇಳಿದರೆ ವಸ್ತು ಕಂಡ ವಸ್ತು ಜ್ಞಾಪಕ ಮಾಡ್ಕೊಳ್ಳೋದು ಅಷ್ಟೇ, ಅದು ಸ್ಮರ. ಮತ್ತೆ ಎಲ್ಲ ಕೈಕೊಟ್ಟ ದೃಷ್ಟಾಂತ ಎಲ್ಲೂ ಇಲ್ಲ ಸ್ಮೃತಿ ಆದಮೇಲೆ, ಅದು ಒಪ್ಪಬೇಕಾಗತ್ತೆ ಬೇರೆ ಅಲ್ಲ ಅಂತ ಹೇಳಿದರು. ಏತೇನೈವ ತರ್ಕೋ ರ ಪ್ರಮಾಣಂ ಕಿಂತು ಪ್ರಮಾಣಾನಾಮನುಗ್ರಾಹಕ, ಈ ರೀತಿ ಹೇಳಿ ಅದು ಮುಗಿತು. ಟೀಕಾ: ವಿರೋಧಾದಿ ವಿರೋಧೋ ಮಾನಸ್ವವಾಕ್ಯಾಭ್ಯಾಮ್, ಅದು ಮುಗಿತು. ಇನ್ನು ಅನುಮಾನಕ್ಕೆ ಮತ್ತು ನಿಗ್ರಹ, ಇದಕ್ಕೆ ಕಥಾಗೆ ಎಷ್ಟು ದೋಷಗಳು ಅಂತ ಹೇಳಿದ್ರು, ಎಷ್ಟು ದೋಷಗಳು ಅಂತ ಹೇಳಿದ್ರು, ಅನುಮಾನಕ್ಕೆ ಎಷ್ಟು ದೋಷಗಳು, ಅನುಮಾನಕ್ಕೆಷ್ಟು, ಕಥಾಗೆಷ್ಟು, ಅನುಮಾನಕ್ಕೆಷ್ಟು ಅಲ್ಲ, ಅನುಮಾನಕ್ಕೆಷ್ಟು, ನಾಲ್ಕು. ವಿರೋಧ, ಅಸಂಗತಿ, ನ್ಯೂನ, ಅಧಿಕ, ನಾಲ್ಕು. ಕಥಾಗೆಷ್ಟು, ಕಥಕ್ಕೆಷ್ಟು ಪ್ಲಸ್ ಪ್ಲಸ್ ಎರಡು, ಒಟ್ಟು ಎಷ್ಟಾಯ್ತು ಅಲ್ಲಿಗೆ, ಆರು. ನಿಗ್ರಹ ಸ್ಥಾನಗಳು ಆರು, ಅನುಮಾನ ದೋಷಗಳು ನಾಲ್ಕು. ಅದು ವಿರೋಧ, ಅಸಂಗತಿ, ನ್ಯೂನ, ಅಧಿಕ, ಆಮೇಲೆ ಸಂವಾದ ಮತ್ತು ಅನುಕ್ತಿ. ಯಾವುದಕ್ಕಿದ್ದು ಕಥಕ್ಕೆ ಈಗ ಅರ್ಥ ಹೇಳ್ತಾರೆ ಅವಕ್ಕೆಲ್ಲ ಕೂಡ. ವಿರೋಧ ಅಂದರೆ ಯಾವುದಕ್ಕೆ, ಅಸಂಗತಿ ಅಂದರೆ ಏನೆಲ್ಲ ತಿಳಿಸ್ತಾ ಬರ್ತಾರೆ. ವಿರೋಧಾದಿಷು ಸರ್ವ ನಿಗ್ರಹ ಸ್ಥಾನಾಂ ಅಂತರ್ಭಾವ ಇತ್ಯುಕ್ತಂ ತತ್ ಪ್ರದರ್ಶನಾರ್ಥ ವಿರೋಧಂ ತಾವದ್ ವಿಷಯಂ ವಿವೇಚಯತಿ. ವಿರೋಧ ಅಂದರೆ ಏನಪ್ಪ, ಮಾನಸ್ವವಾಕ್ಯಾಭ್ಯಾಮ್. ವಿರೋಧ ಎರಡು ರೀತಿಯಲ್ಲಿ ಇರಬಹುದು, ಪ್ರಮಾಣಕ್ಕೆ ವಿರುದ್ಧವಾದರೂ ವಿರೋಧನೆ, ಅಥವಾ ನಮ್ಮ ಮಾತಿಗೆ ವಿರೋಧ ಆದರೂ ವಿರೋಧನೆ. ಮೊದಲು ಏನೋ ಒಂದು ಮಾತಾಡಿದ್ದೆ ಆಮೇಲೆ ಚೇಂಜ್ ಮಾಡ್ಕೊಂಬಿಟ್ಟೆ, ಅದೇನಾಯ್ತದು ವಿರೋಧ. ಈ ಕಾಂಟ್ರಡಿಕ್ಟ್ಸ್ ಹಿಮ್ಸೆಲ್ಫ್ ಅಂತ ಹೇಳ್ತೇವೆ, ಈ ಕಾಂಟ್ರಡಿಕ್ಟ್ಸ್ ಹಿಮ್ಸೆಲ್ಫ್ ಅಂತ ಹೇಳಿದಾಗ ಅದೇನದು, ಸ್ವವಾಕ್ಯ ವಿರೋಧ, ಸ್ವವಚನ ವಿರೋಧ ಅಂತ ಕರೀತಾರೆ. ದೊಡ್ಡವ್ರ ಮಾತಿಗೆ ವಿರೋಧ ಮಾಡಿದೆ ಏನಂತ ಕರೀತಾರೆ, ಅದು ಪ್ರಬಲ ಪ್ರಮಾಣ ವಿರೋಧ, ಯುಕ್ತಿಯಿಂದ ಏನೋ ಮಾತಾಡಿದ ಪ್ರತ್ಯಕ್ಷಕ್ಕೆ ವಿರೋಧ, ಪ್ರತ್ಯಕ್ಷ ವಿರೋಧ. ಅಗ್ನಿ ತಣ್ಣಗಿದೆ ಅಂತ ಹೇಳಿದ, ಅಗ್ನಿ ತಣ್ಣಗಿದೆ, ಮುಟ್ಟು ನೋಡಿದ ಪದಿತೆ ಆಗಿತ್ತು. ಕೊನೆ ಏನು ಹೇಳಬೇಕು ಅದಕ್ಕೆ, ವಿರೋಧ. ಯಾವುದಕ್ಕೆ ವಿರೋಧ, ಪ್ರತ್ಯಕ್ಷಕ್ಕೆ ವಿರೋಧ ಅಂತ ಹೇಳಿದ್ರು. ಅಗ್ನಿ ತಣ್ಣಗಿದೆ, ಪ್ರತ್ಯಕ್ಷಕ್ಕೆ ವಿರೋಧ. ಹಿಮ ಬಿಸಿಯಾಗಿದೆ ಎಂಬುದೇನು, ಪ್ರತ್ಯಕ್ಷಕ್ಕೆ ವಿರೋಧ. ಆ ರೀತಿ ಹೇಳಬೇಕು. ಅದೇ ರೀತಿಯೇ ನಾವೊಂದು ಮಾತು ಒಪ್ಪಿರ್ತೇವೆ, ಮಧ್ವ ಸಿದ್ಧಾಂತದಲ್ಲಿ ವೇದಗಳು ಪ್ರಮಾಣ ಅಲ್ಲ ಅಂತ ಹೇಳಿದ್ರು. ಏನು ಹೇಳಬೇಕು ಅದಕ್ಕೆ, ಅಪಸಿದ್ಧಾಂತ, ತನ್ನ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡ್ತಾನೆ ಅಂತ ಅರ್ಥ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ವಿರೋಧ ಬರದಂತೆ ನಡ್ಕೋಬೇಕು. ಯಾವಾಗ ನಾವು ಯಾವುದನ್ನು ಇದನ್ನ ಲೈನ್ ಬರೆದಿರ್ತೇವೆ, ಮೊದಲನೇದು ಕೊನೆಯನ್ನು ಏನಾಗಬಾರ್ದು, ಎಲ್ಲೂ ಕೂಡ ಕಾಂಟ್ರಡಿಕ್ಷನ್ ಬರಬಾರ್ದು. ಬಂದರೆ ತಪ್ಪಾಗುತ್ತೆ, ನೀನು 10,000 ಇಸ್ಕೊಂಡು ವಾಪಸ್ ಕೊಡುವಂತ ಬರದ, ಕೆಳಗಡೆಗೆ ಕೊಟ್ಟು 20,000 ತಪ್ಪದೆ ಕಳಿಸ್ತಕ್ಕದ್ದು ಬರದ. ಏನಿದು 10,000 20,000 ಅಂತ ಕೋರ್ಟ್ಗೆ ಹೋದ್ರೆ ಆಗುತ್ತೆ, ಏನು ಬರೆದಿದೆಯೋ ನೀನೀಗ 10 or 20 ಬಂದು ಕ್ಲಿಯರ್ ಮಾಡು ಮುಂದಿನ ವಿಷಯ ಆಮೇಲೆ ಅಂತ ಹೇಳ್ತಾರೆ. ಹೌದಾನೆ, ಅದೆಲ್ಲ ಕನ್ಸಿಸ್ಟೆನ್ಸಿ ಇರಬೇಕು. ಅವಳು ಇನ್ಕನ್ಸಿಸ್ಟೆಂಟ್ ಸ್ಪೀಕಿಂಗ್ ಕೂಡ ಯಾವುದಕ್ಕೆ ಸೇರುತ್ತದೆ, ವಿರೋಧದಲ್ಲಿ ಒಂದು ಭಾಗನೇ ಅದು. ಒಂದೊಂದ್ಸತ್ತು ಒಂದೊಂದು ಹೇಳ್ತಾನೆ ಅಂದರೆ ವಿರೋಧ ವಿರೋಧ ಮಾಡ್ಕೋತಾನೆ ಅಂತಾನೆ ಅರ್ಥ. ಅದಕ್ಕೆ ವಿರೋಧವು ಮಾನಸ್ವವಾಕ್ಯಾಭ್ಯಾಮ್, ಮಾನ ವಿರೋಧ, ಸ್ವವಾಕ್ಯ ವಿರೋಧ. ದ್ವಿಧ ಇತಿ ಶೇಷ, ವಿರೋಧ ದ್ವಿಧ. ಸಮಯ ಬಂಧಾದಿ ರೂಪವತ್ಯಾಂ ಕಥಾಯಾಂ ಸರ್ವರೂಪ ಸಾಧಾರಣೋ ಅಸಾಧಾರಣಶ್ಚೇತಿ ತತ್ರ ಅಸಾಧಾರಣ ಪ್ರಮಾಣೇನ ಸ್ವವಾಕ್ಯೇನ ಚೇತಿ ದ್ವಿಧೋ ಭವತಿ. ಸಾಧಾರಣ ವಿರೋಧ, ಅಸಾಧಾರಣ ವಿರೋಧ ಅಂತ ವಿರೋಧ ಎರಡು ವಿಧ. ಸಾಧಾರಣ ವಿರೋಧ, ಅಸಾಧಾರಣ ವಿರೋಧ. ಅಸಾಧಾರಣ ವಿರೋಧ ಎರಡು ರೀತಿ, ಪ್ರಮಾಣ ವಿರೋಧ, ಸ್ವವಾಕ್ಯ ವಿರೋಧ ಅಂಥೇಳಿ. ಸ್ವವಾಕ್ಯ ವಿರೋಧಂ ವಿಭಜ್ಯ ದರ್ಶಯತಿ. ಸ್ವವಾಕ್ಯ ವಿರೋಧೇ ಅಪಸಿದ್ಧಾಂತ, ಅಪಸಿದ್ಧಾಂತಾದಿ ಅಪಸಿದ್ಧಾಂತ ಜಾತಿ ರೂಪೇಣ. ಸ್ವವಾಕ್ಯ ವಿರೋಧ ಅನ್ನೋದು ಅಪಸಿದ್ಧಾಂತ ರೂಪ, ಜಾತಿ ರೂಪವಾಗಿರಬಹುದು. ಏನಂದ್ರೆ ಅರ್ಥ ಹೇಳುತ್ತಾರೆ, ದ್ವಿಧ ಇತಿ ಶೇಷ. ಸ್ವವಾಕ್ಯ ವಿರೋಧ ಎರಡು ವಿಧ, ಅಪಸಿದ್ಧಾಂತ ಅಂತ ಒಂದು, ಜಾತಿ ಅಂತ ಒಂದು. ಜಾತಿ ಅಂದ್ರೆ ಈ ಜಾತಿ ಅಲ್ಲ, ಬ್ರಾಹ್ಮಣಾದಿ ಜಾತಿಗಳು, ಆ ಜಾತಿ ಅರ್ಥ ಅಲ್ಲ ಅದಕ್ಕೆ. ಅದೇ ಅಂತ ಹೇಳ್ತಾರೆ, ಪೂರ್ವಾಚಾರ್ಯ ವಚನಸ್ಯಾಪಿ ಸ್ವಾಭ್ಯುಪಗತತ್ವೇನ ಸ್ವವಾಕ್ಯತ್ವಾತ್ ಅಪಸಿದ್ಧಾಂತ ಸ್ವವಾಕ್ಯ ವಿರೋಧೋ ಭವತಿ. ತನ್ನ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡೋದು ಕೂಡ ಯಾವ ದೋಷ ಆಗುತ್ತದೋ, ಸ್ವವಾಕ್ಯ ವಿರೋಧ ಇದ್ದಾಗ. ಅಪಸಿದ್ಧಾಂತ ಅಂದ್ರೂ ಒಂದೇ, ಸ್ವವಾಕ್ಯ ವಿರೋಧ ಅಂದ್ರೂ ಒಂದೇ. ಅಲ್ಲ, ಸಿದ್ಧಾಂತಕ್ಕೆ ವಿರುದ್ಧ ನಮ್ಮಾಯ್ತಿ ವಿರುದ್ಧ ಮಾತಾಡಿಕೊಂಡ್ರೆ ಅದು ಸ್ವವಾಕ್ಯ ವಿರೋಧ, ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡಿದರೆ ಅದೇ ಸ್ವಭಾವಕ್ಕೆ ವಿರೋಧ ಆಗತ್ತೆ ಅಂತ ಕೇಳಿದರೆ ಸಿದ್ಧಾಂತ ನಿರ್ಣಯ ಮಾಡಿದ್ವಿ ನಾವೀಗ, ನಮ್ಮದೊಂದು ಒಪ್ಕೊಂಡಿದ್ದೇವೆ, ಈಗ ನಮ್ಮದೊಂದು ಒಪ್ಕೊಂಡ ಮೇಲೆ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡಿದ್ರೆ ಕೂಡ ಯಾವುದಕ್ಕೆ ಸೇರುತ್ತದ? ನಮ್ಮ ಮಾತು ವಿರುದ್ಧ ಆಗುತ್ತೆ, ಅದು ಸ್ವಭಾವಕ್ಕೆ ವಿರೋಧ. ಅಪ ಸಿದ್ಧಾಂತ ಇಜ್ ಈಕ್ವಲ್ ಟು ಸ್ವಭಾವಕ್ಕೆ ವಿರೋಧ, ಸಿದ್ಧಾಂತಕ್ಕೆ ವಿರುದ್ಧ ಎಂದು ಮಾತಾಡೋದಕ್ಕೆ ಹೋಗಬಾರ್ದು. ಮನುಸ್ಮೃತಿ ಪ್ರಮಾಣ ಅಲ್ಲ ಅಂತ ಆಚಾರ್ಯ ಹೇಳ್ತಾರೆ, ಮಾಧ್ವರು ಹೇಳ್ತಾರೆ ಅಂದ್ರೆ ತಪ್ಪದು. ಮಾಧ್ವರು ಏನ್ ಮಾಡ್ತಾರೆ, ಮನುಸ್ಮೃತಿಯನ್ನ ಪ್ರಮಾಣ ಅಂತ ಒಪ್ತಾರೆ, ಅದು ಗೊತ್ತಿರಬೇಕು. ಪೂರ್ವಾಚಾರ್ಯ ವಚನಸ್ಯಾಪಿ ಸ್ವಾಭಿಭಾಗ ಎರಡು ಮೂರು ಅಂತ ವಿಷಯ ತಪ್ಪಾತ ಬಿಟ್ರೆ ಏನಂತಾರೆ, ಇವನು ಅಪ ಸಿದ್ಧಾಂತ ಗೊತ್ತಿಲ್ಲ, ಗೆಟ್ ಔಟ್ ಅಂದ್ಬಿಟ್ಟು ಸಿದ್ಧಾಂತ ಮಾಡಕ್ಕೆ ಮಂಡಿಸ್ಲಿಕ್ಕೆ ಬಂದವನು ಅವನೇ ತಿಳ್ಕೊಂಡಿಲ್ಲ ಫಸ್ಟ್ ಅದನ್ನ, ಅದು ಉಪಯೋಗ ಇಲ್ಲ. ಸ್ವಾಭಿಭಾಗ ತತ್ವೇನ ಸ್ವವಾಕ್ಯತ್ವ ತಪಸಿದ್ಧಾಂತ ಸ್ವವಾಕ್ಯ ವಿರೋಧ ಭವತಿ ಸ್ವವ್ಯಾಹತಿರ್ ಜಾತಿ. ಅಪಸಿದ್ಧಾಂತ ಒಂದಾಯಿತು, ಜಾತಿ ಅಂತ ಇನ್ನೊಂದಾಯ್ತು. ಏನು ಜಾತಿ ಅಂದ್ರೆ ಏನು? ಸ್ವವ್ಯಾಹತಿ ಸೆಲ್ಫ್ ಕಾಂಟ್ರಡಿಕ್ಷನ್, ವ್ಯಾಹತಿ ಅಂದ್ರೆ ಕಾಂಟ್ರಡಿಕ್ಷನ್, ಸ್ವವ್ಯಾಹತಿ ಅಂದ್ರೆ ಸೆಲ್ಫ್ ಕಾಂಟ್ರಡಿಕ್ಷನ್, ಅದಕ್ಕೇನಂತಾರೆ ಜಾತಿ ಅಂತ ಕರೀತಾರೆ. ಏಕವಾಕ್ಯ ವಿಷಯತ್ವಾತ್ ನಾಪಸಿದ್ಧಾಂತೆ ಅತಿ ಪ್ರಸಂಗ. ಅದಕ್ಕೆ ಇದಕ್ಕೇನು ವ್ಯತ್ಯಾಸ, ಸ್ವವ್ಯಾಹತಿಗೂ ಅಪಸಿದ್ಧಾಂತಕ್ಕೇನು ವ್ಯತ್ಯಾಸ? ಕ್ಲಿಯರ್ ಆಗಿ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ತಿಳ್ಕೋಬೇಕು. ಅಪಸಿದ್ಧಾಂತ ಅಂದ್ರೆ ಏನು? ಸಿದ್ಧಾಂತ ಅನುಯಾಯಿಗಳೆಲ್ಲ ಒಪ್ಪಿರೋ ವಿಚಾರವನ್ನ ವಿರುದ್ಧ ಮಾತಾಡಿ ಅಪಸಿದ್ಧಾಂತ. ಸ್ವವಾಕ್ಯ ವಿರೋಧ ಅಂದ್ರೆ ಏನು? ತನ್ನ ಮಾತಿ ತಾನೇ ವಿರೋಧ ಮಾಡಿಕೊಳ್ಳು, ಅರ್ಥ ಆಯ್ತಾ? ತನ್ನ ಮಾತಿ ಎರಡು ವಿರೋಧನೇ, ತನ್ನ ಮಾತಿ ತಾನೇ ವಿರೋಧ ಮಾಡಿಕೊಳ್ಳೋದು, ಹಿಂದಿನ ಸಿದ್ಧಾಂತಕ್ಕೆ ವಿರೋಧ ಮಾಡೋದು, ಎರಡು ಭಾಗ ಇದೆ. ವಿವಿಧ ಸವ್ಯ ತ್ರಿವಿಧ ಸ್ವವ್ಯಾಹತಿ, ಸ್ವವ್ಯಾಹತಿ ಎಂಬುದು ಮೂರು ವಿಧ, ಮತ್ತೆ ಸೆಲ್ಫ್ ಕಾಂಟ್ರಡಿಕ್ಷನ್ ಎಂಬುದು ಮೂರು ವಿಧ. ಏಕವಾಕ್ಯಗತ ಪದಾದೇಹೆ ಅನ್ಯೋನ್ಯ ಪ್ರತಿಸ್ಪರ್ಧಿತ್ವ ಸ್ವಕ್ರಿಯಾ ವಿರೋಧ ತದ್ವಾಕ್ಯ ನ್ಯಾಯೇನ ತದ್ವಾಕ್ಯ ವಿರೋಧಶ್ಚೈತಿ. ಏಕವಾಕ್ಯಗತ ಪದಾದೇಹೆ ಅನ್ಯೋನ್ಯ ಪ್ರತಿಸ್ಪರ್ಧಿತ್ವ, ಒಂದೇ ವಾಕ್ಯದೊಳಗೆ ಹಿಂದೂ ಮುಂದೆ ಕಾಂಟ್ರಡಿಕ್ಟ್ ಮಾಡಿಕೊಳ್ಳೋದು, ಅದು ಒಂದು ರೀತಿಯಾದದ್ದು. ಸ್ವಕ್ರಿಯಾ ವಿರೋಧ, ತಾನು ಮಾಡ್ತಕ್ಕಂಥ ಕ್ರಿಯೆ ವಿರೋಧ ಮಾಡೋದು. ತಾನು ಓಡ್ತಿದ್ದಾನೆ, ನನ್ನ ಕಾಲಿಲ್ಲ ಅಂತ ಹೇಳ್ಕೊಳ್ಳೋದು. ನಾನು ಹೇಳವರಿ ಕೆಲವಿರ್ತಾರಲ್ಲ, ಒಂಟಿ ಕಾಲ ನಿಂತುಬಿಟ್ಟಿರ್ತಾನೆ, ಒಂಟಿ ಕಾಲ ನಿಂತುಬಿಟ್ಟಿರ್ತಾನೆ, ಕುಂಟ ಕುಂಟ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲ ಯಾ ಒಂಟಿ ಕಾಲ ಯಾವ ರೀತಿ, ಇನ್ನೊಂದು ಕಾಲ ಸಾಕಾದ ಇನ್ನೊಂದು ಕಾಲ ನಿಂತ್ಕೋತೀನಿ ಅಂದ್ರೆ ಏನರ್ಥ? ಒಂದು ಕಾಲ ಬಿಟ್ಟಿದ್ರೆ ಸಾಕಾಗಲ್ಲ ಅದಕ್ಕೆ ಬೇಜಾರಾಗಲ್ಲ ಅಂತ ಕೇಳಿದ್ರೆ, ನೋವಾಗಲ್ಲ ಅಂತ ಕೇಳಿದ್ರೆ, ನೋವಾದ ತಕ್ಷಣ ಇನ್ನೊಂದು ಕಾಲ ಶಿಫ್ಟ್ ಮಾಡ್ಕೋತೀನಿ ಏನರ್ಥ? ಅಲ್ಲಿಗೆ ತಾನೇ ಒಪ್ಕೊಂಡಾಗಾಯ್ತು ಏನಂತ? ಎರಡು ಕಾಲು ಸರಿ ಇವೆ ಒಪ್ಕೊಂಡಾಗಾಯ್ತು ಅಂತ. ಸ್ವಕ್ರಿಯಾ ವಿರೋಧ, ತಾನು ಮಾಡ್ತಕ್ಕಂಥ ಕ್ರಿಯೆ ವಿರೋಧ, ಅಥವಾ ವಚನ ಮಾತಾಡ್ತಾ ಮಾತಾಡುವ ಕ್ರಿಯೆ. ಅಹಂ ಮೂಕ ಅಂಬದೇನದು? ಸ್ವಕ್ರಿಯಾ ವಿರೋಧ. ಅಹಂ ಮೇ ಮಾತಾ ಬಂಧ್ಯ ಅಂತ ಕರೆಯೋದು ಏನರ್ಥ? ಅದಕ್ಕೀಗ ತನ್ನ ವಾಕ್ಯಕ್ಕೆ ವಿರೋಧ, ತನ್ನ ತಾಯಿ ಬಂದೆ ಅಂತ ಹೇಳಿದ ಮೇಲೆ ತಾನು ಹೇಗೆ ಏನಾಗೋ ಸಾಧ್ಯತೆ ಇಲ್ಲ, ಅವನ ಮಗನ ಅವನ ತನ್ನ ತಾಯಿ ಸಾಧ್ಯತೆ ಇಲ್ಲ ಅವಳು. ತದ್ವಾಕ್ಯ ನ್ಯಾಯೇನ ಸ್ವದ್ವಾಕ್ಯ ವಿರೋಧಶ್ಚೇತಿ ಅದೆಲ್ಲ ಹೇಳ್ತಾರೆ. ಈಗ ತತ್ರ ಸಮಯ ಬಂಧಾದೌ ಪ್ರಮಾಣ ವಿರೋಧಾದಿ ಪ್ರಪಂಚ ಸ್ವಯಮೇವ ಉದಾಹರ್ತವ್ಯ ಇತಿ ಸೂಚಯನ್ ಆದ್ಯ ಜಾತಿ ತಾವತ್ ಪ್ರತಿಜ್ಞಾಯಾಮ್ ಉದಾಹರತಿ ಜಾತಿ ನಮೇ ಮಾನಾಪೇಕ್ಷಾ ಇತ್ಯಾದಿಕ. ಜಾತ್ಯುತರಕ್ಕೊಂದು ದೊಡ್ಡ ದೃಷ್ಟಾಂತ ಏನು ಅಂದರೆ, ನಾ ಮೇಯೇ ಮಾನಾಪೇಕ್ಷ, ನಾ ಮೇಯೇ ಮಾನಾಪೇಕ್ಷ. ಮೇಯ ಅಂದ್ರೆ ಏನು? ಪ್ರಮೇಯ. ಮೇಯ ಅಂದ್ರೆ ಪ್ರಾ ತೆಗೆದುಬಿಟ್ಟಿದ್ದಾರೆ ಅಷ್ಟೇ. ಮೇಯ ಅಂದ್ರೆ ಪ್ರಮೇಯ, ಮಾನ ಅಂದ್ರೆ ಏನು? ಪ್ರಮಾಣ. ಅಷ್ಟೇ, ಎರಡು ಪ್ರಾ ಸೇರಿಸ್ಕೊಂಡ್ಬಿಟ್ರೆ ಆಯ್ತು. ನಾ ಪ್ರಮೇಯೇ ಪ್ರಮಾಣಾಪೇಕ್ಷ. ಯಾವುದೇ ಪ್ರಮಾಣ ತೀರ್ಮಾನ ಮಾಡಬೇಕಾದ್ರೆ ಪ್ರಮೇಯ ತೀರ್ಮಾನ ಮಾಡೋಕೆ ಪ್ರಮಾಣ ಬೇಕಿಲ್ಲರಿ ಅಂದ್ಬಿಟ್ಟ. ಗೊತ್ತಾಯ್ತಾ? ಶುರುವಾಗಿರೋದು ಏನಂತ? ವಾಕ್ಯಾರ್ಥ ಶುರುವಾಗಿರೋದು ಏನೇ ಮಾತಾಡಿದ್ರೆ ಏನು ಮಾಡಬೇಕು? ಪ್ರಮಾಣ ಕೊಟ್ಟು ಮಾತಾಡಬೇಕು. ಅದು ಮಧ್ಯೆ ಏನು ಮಾಡಿಬಿಟ್ಟ? ಏನು ಪ್ರಮಾಣ ಬೇಕಿಲ್ಲ ಇದಕ್ಕೆ ಅಂತ ಹೇಳಿಬಿಟ್ಟ. ಯಾವುದಕ್ಕೆ ವಿರೋಧ ಬಂತು? ಈಗ ತನ್ನ ಒಪ್ಪಿಕೊಂಡ ಕಾನ್ಸೆಪ್ಟ್ಗೆ ವಿರೋಧ ಬಂತು. ಮತ್ತೆ ಪ್ರಮೇಯ ಎಂಬುದು ಯಾವಾಗಲೂ ಏನಾಗಿರಬೇಕು? ಅದು ಪ್ರಮಾಣದ ಸಿದ್ಧವಾದರೆ ಪ್ರಮೇಯ ಅಂತ ಕರೆಯೋದು. ಸೊ ಪ್ರಮೇಯ ನೋಡ್ರಿ, ರೂಪಕ್ಕೆ ಕಣ್ಣು ಬೇಕಾಗಿ, ರೂಪಜ್ಞಾನ ಕಣ್ಣು ಬೇಕಾಗಿಲ್ಲ ಅಂತ ಹೇಳಿದ. ಮತ್ತೆ ರೂಪಜ್ಞಾನ ಇರಬೇಕು, ಬರೋದೇ ಕಣ್ಣಿಂದ. ರೂಪಜ್ಞಾನ ಕಣ್ಣು ಬೇಕಾಗಿಲ್ಲ, ಏನರ್ಥ? ಈಗ ಶಬ್ದಜ್ಞಾನಕ್ಕೆ ಕಿವಿ ಬೇಕಿಲ್ಲ ಅಂತ ಹೇಳಿದ. ಎಲ್ಲ ಏನಾವೆಲ್ಲ ಕೂಡ ಪೂರ್ತಿ ವಿರೋಧ ಅಂತ. ಜಾತಿ ವಿರೋಧ, ಜಾತಿ ಅಂದ್ರೆ ಅವೇನೆ? ಯಾವುದಕ್ಕೆ ಸಾ ಅಲ್ಲ, ಅರ್ಥ ಒಂದೇ. ವ್ಯಾಹತಿ ಅದು ಎರಡು ಹೇಳಿದ್ರು. ಸ್ವವ್ಯಾಹತಿ ಎಂಬುದು ಮೂರು ಟೈಪ್ ಅಂತ ಹೇಳಿ. ಒಂದು ತನ್ನ ಸ್ವಕ್ರಿಯಾ ವಿರೋಧ, ಅವನು ಮಾತಾಡೋವರೆಗೂ ಅವನು ಹೇಳಿ ಸುಳ್ಳು ಅಂತ ಗೊತ್ತಾಗಲ್ಲ. ಅಹಂ ಮೂಕ ಅಂತ ಒಂದು ಸ್ಟೇಟ್ಮೆಂಟ್ ತಂದುಬಿಟ್ಟಿದ್ದಾನೆ, ಬರ್ಕೊಂಬಂದು ತೋರಿಸಿ ಅನ್ನೋ ಓದ್ತಿದ್ದಾರೆ. ಪಾಪ ಡಿಸ್ಕಸ್ ಮಾಡ್ತಾರೆ ಪಾಪ ಮೂಕ ಅಂತ ಹೇಳಿ. ಮನೆಗೆ ಅವನು ಯೋಚನೆ ಮಾಡಿ, ಡೌಟ್ ಬಂದ್ರೆ ಕಷ್ಟ ಬರೀ ನಾನೇ ಮೂಕ ಸಾರ್ ಗಟ್ಟಿಯಾಗಿಬಿಟ್ಟೆ. ಮನೆಗೆ ಅವನ ಕ್ರಿಯೆ, ಅವನ ವಚನ ಕ್ರಿಯೆ ಏನಾಯ್ತು? ವಚನ ಕ್ರಿಯೆ, ಮಾತಾಡುವ ಕ್ರಿಯೆ, ಅವನು ಮಾತು ಸುಳ್ಳು ಅಂತ ಹೇಳಿಬಿಟ್ಟು. ವ್ಯಾಹತಿ ವ್ಯಾಹತಿ ಎರಡು ಅವ್ರು, ವ್ಯಾಹತಿ ಇದು ಕೊಟ್ಟು ವಿರೋಧನೇ. ಅದೇ ಅದೇ ವಿರೋಧ ಇದು ಕೊಟ್ಟು ವ್ಯಾಹತಿ, ಇದು ವ್ಯತ್ಯಾಸನೇ ಇಲ್ಲ. ತಾನೇ ಮಾಡಿಕೊಂಡ್ರೆ ಸ್ವವ್ಯಾಹತಿ, ಹಿಂದಿನವನ್ನು ಮಾಡಿದ್ರೆ ಅಪಸಿದ್ಧಾಂತ, ಅಷ್ಟೇ ವ್ಯತ್ಯಾಸ. ಮಾನಸಾಪೇಕ್ಷಂ ಹಿ ಜ್ಞೇಯಂ ಮೇಯಂ ಉಚ್ಯತೆ. ಯಾವಾಗಲೂ ಕೂಡ ಯಾವುದೇ ಪ್ರಮೇಯ ಕೊಟ್ಟರು ಏನು ಮಾಡಬೇಕು? ಅವನು ಈ ಸೈಟ್ ನಂದು ಅಂತ ಹೇಳಿದ ತಷ್ಟೇನು ತೋರಿಸ್ಬೇಕು ಅವನೀಗ ತೋರಿಸ್ಬೇಕು. ಎಲ್ಲವರು ಅರ್ಥ ಇಲ್ಲ ಅವ್ರಿಗೆ. ಸೊ ಎರಡು ಆಗಿರೋ ವಿಧಾನಸೌಧ ನಮ್ಮದು ಅಂತ ಹೇಳಿ ಓಡಾಡ್ಬೋದಾಗಿದ್ರೆ ಜಗತ್ತು ಇರೋದೆಲ್ಲ ನಮ್ಮದೇನೆ, ಅದಕ್ಕೆ ಡಾಕ್ಯುಮೆಂಟ್ ತೋರಿಸ್ತಾ ಹೋದ್ರೆ ಅರ್ಥ ಇಲ್ಲ. ತಸ್ಯ ಪ್ರಮಾಣ ನಿರಪೇಕ್ಷತ್ವ ಪ್ರತಿಜ್ಞಾ ಮೇ ಮಾತಾ ವಂಧ್ಯ ಇತಿವತ್ ವ್ಯಾಹತಾ ಭವತಿ. ನನ್ನ ತಾಯಿ ವಂಧ್ಯ ಅನ್ನೋ ಮಾತು ಎಷ್ಟು ತಪ್ಪಾಗುತ್ತೋ ನಮೇ ಮಾನಾಪೇಕ್ಷ ಅನ್ನೋದು ಅಷ್ಟೇ ತಪ್ಪಾಗತ್ತೆ. ಆದಿಪದೇನ ಸಮಯ ಬಂಧಾದವು ಅಪಿ ಯಮೇವ ಉದಾಹರ್ತವ್ಯ ಇತಿ ಸೂಚಯತಿ. ಸಮಯ ಬಂಧಾದಿಗಳಲ್ಲೂ ಹಾಗೆ ಹೇಳು. ಸಮಯ ಬಂಧ ಅಂದ್ರೆ ಏನು? ಕಂಡೀಷನ್ಸ್ ಆಫ್ ಎ ಡಿಬೇಟ್, ರೂಲ್ಸ್ ಅಂಡ್ ರಿಲೇಷನ್ಸ್ ಆಫ್ ಡಿಬೇಟ್. ಈ ರೀತಿ ನೀವೇ ಮಾಡ್ಕೊಂಡ್ಬಿಡುದು. ಉದಾಹರಣೆಗೆ ಇಬ್ಬರು ವಾದ ಕೊಡ್ತಾರೆ, ನಿಯಮ ಮಾಡ್ಕೊಂಡ್ಬಿಡ್ತಾರೆ. ಏನಂತ ನಾವು ಭಗವದ್ಗೀತೆಯಲ್ಲಿ ವಿಚಾರ ಮಾಡೋಣ. ಭಗವದ್ಗೀತೆಯಲ್ಲಿ ದ್ವೈತಾದ್ವೈತ ಇದೆಯೋ ಯೋಚನೆ ಮಾಡ್ಕೋಣ. ನಾನು ದ್ವೈತ ಇದೆ ಅಂತ ನಾವು ಹೇಳ್ತೇವೆ, ಅದ್ವೈತ ನೀವು ಹೇಳ್ತೀರಿ. ಭಗವದ್ಗೀತೆ ಒಂದೇ ಕೋಟ್ ಮಾಡಿ ಬೇರೆ ಕೋಟ್ ಮಾಡಬಾರ್ದು. ಇದು ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಆಯ್ತಾ? ಭಗವದ್ಗೀತೆಯಲ್ಲಿ ದ್ವೈತನೋ ಅದ್ವೈತನೋ ನೀವು ತೂರ್ ಮಾಡ್ಬೇಕಾದ್ರೆ ಅದನ್ನೇ ಉಪಯೋಗಿಸಿ ಬೇರೆ ಕೋಟೆ ಹೆಣ್ಣು ಕೊಟ್ಟರೆ ಸೋತಾಗ ಲೆಕ್ಕ. ಉಪನಿಷತ್ ಹೇಳುತ್ತೆ ಅಂತ ಹೇಳಬಾರ್ದು. ಏನ್ ಹೇಳ್ಬೇಕೀಗ? ಭಗವದ್ಗೀತೆ ಒಂದೇ ಹೇಳಬೇಕು. ನಾನು ಏನೇ ಪ್ರಮೇಯ ಕೊಟ್ಟರು ಅದನ್ನ ಕೊಟ್ಟು ಹೇಳಬೇಕು, ನೀವು ಅದನ್ನೇ ಹೇಳಬೇಕು. ಆ ರೀತಿ ಏನಾದ್ರು ಸ್ವಲ್ಪ ಹೆಚ್ಚಿಕೊಂಡ್ರೆ ಅವ್ರು ಸೋತಾಗ ಲೆಕ್ಕ, ಆದ್ರೆ ಕೊಡದೆ ಹೋದ್ರು ಸೋತಾಗ ಲೆಕ್ಕ, ಬೇರೆ ಕೊಟ್ಟರು ಸೋತಾಗ ಲೆಕ್ಕ. ಆಮೇಲೆ ವೇದಗಳ ಬಗ್ಗೆ ಮಾತಾಡ್ತೇನೆ, ವೇದಗಳನ್ನೇ ಕೊಟ್ ಮಾಡ್ಬೇಕಾಗ. ಈ ರೀತಿ ಮಾಡ್ಕೊಂಡಾಗ ನಮ್ದೇ ರೂಲ್ಸ್ ಅದು. ಅದು ಯಾವ ಸಮಯ ಬಂಧ ಅಂತ ಹೇಳಿದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಡಿಬೇಟ್ಗೆ ಕೆಲವು ಸ್ಪೆಷಲ್ ಕಂಡೀಷನ್ ಹಾಕೋಬಹುದು, ಕೆಲವಕ್ಕೆ ಜನರಲ್ ಮಾಡ್ಕೋಬಹುದು, ಕೆಲವನ್ನ ಸ್ಪೆಷಲ್ ಕಂಡೀಷನ್ ಹಾಕೋಬಹುದು. ಅದು ಮತ್ತೆ ಅದು ಫಾಲೋ ಮಾಡಬೇಕು. ಅದು ಫಾಲೋ ಮಾಡದೆ ಹೋದ್ರೆ ಯಾವುದಕ್ಕೆ ವಿರೋಧ? ಅದು ಆ ರೂಲ್ಸ್ ವಿರುದ್ಧ. ದ್ವಿತೀಯ ಜಾತೇ ಅಪಿ ಇದವೇ ಉದಾಹರಣ ಜಾತಿ ರೀತಿ ಮೇಯಂ ಮಾನ ಅನಪೇಕ್ಷಂ ಇತಿ ವದತಿ. ಪ್ರಮೇಯಕ್ಕೆ ಪ್ರಮಾಣ ಬೇಕಿಲ್ಲ ಅಂತ ಹೇಳೋ ಮಾತು ಕೂಡ ಇದೇ ದೃಷ್ಟಾಂತ. ತಜ್ಞಾಪನಾಯ ಪ್ರಮಾಣಂಚ ಅಭಿದತ್ತೆ. ಆಮೇಲೆ ತಮಾಷೆ ಅಂದ್ರೆ ನೋಡ್ರಿ, ಯಾವುದೇ ಒಂದು ಪ್ರಮೇಯಕ್ಕೆ ಪ್ರಮಾಣ ಬೇಕಿಲ್ಲ, ಅದಕ್ಕೊಂದು ಆಧಾರ ಕೊಡ್ತೀನಿ ಅಂತ. ಮತ್ತೆ ಅರ್ಥ ಆಯ್ತಾ? ಅವ್ರು ಹೇಳಿದ್ದೇನು, ಆಧಾರ ಬೇಕಿಲ್ಲ ಅಂತ ಹೇಳಿ ಏನ್ ಮಾಡಿದ, ಅದಕ್ಕೆ ಆಧಾರ ಕೊಡ್ತೀನಿ ಅಂತ ಹೊರಟ. ಇದೆಲ್ಲ ಆಯ್ತು, ಈಗ ಕಾಂಟ್ರಿಬ್ಯೂಷನ್ ಆಗ್ಲಿಲ್ಲ, ತಾನು ಹೇಳಿದ್ದಕ್ಕೂ ಮಾಡೋದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ತಜ್ಞಾಪನಾಯ ಪ್ರಮಾಣಂಚ ಅಭಿದತ್ತೆ. ಪ್ರಮೇಯಕ್ಕೆ ಪ್ರಮಾಣ ಬೇಕಿಲ್ಲ ಅಂತ ತಿಳಿಸ್ಕೊಳ್ಳೋದಕ್ಕೆ ಪ್ರಮಾಣ ಕೊಡೋದು ತಪ್ಪುತ್ತಾಗ್ಲಿಲ್ಲ ಸಾ. ಅಥವಾ ಮೂಕು ಹೊಮ್ಮಿತಿ ಇವತ್ತು ಸ್ವಕ್ರಿಯಾ ವಿರೋಧ ಇತ್ತು, ಅದು ತನ್ನ ಕ್ರಿಯೆಗೆ ವಿರೋಧವಾಯಿತು, ತನ್ನ ಕ್ರಿಯೆಗೆ ವಿರುದ್ಧವಾದ ಮಾತಾಯಿತು. ಇವೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ವಾದಕ್ಕೂ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೋ, ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಅರ್ಥ ಆಗತ್ತೋ, ಎಲ್ಲಿ ತಪ್ಪು ಮಾಡ್ತಿದ್ದಾರೆ. ತೃತೀಯಾಯಾಹ ಅಪಿ ಏತದೇ ಉದಾಹರಣಂ ಜಾತಿ ರೀತಿ ತತ್ ಕಥಂ ಮಿತ್ಯತಃ ಮೇಯೇ ಮಾನಾಪೇಕ್ಷಾ ಅಸ್ತೀತಿ ಚ. ತೇನೈವ ನ್ಯಾಯೇನ ಸಿದ್ಧತ್ವ. ಒಂದ್ಸರ್ತಿ ಹೇಳ್ತಾನೆ ನೋಡಿ, ಯಾವುದೇ ಪ್ರಮೇಯ ಹೇಳಬೇಕಾದ್ರೆ ಪ್ರಮಾಣ ಹೇಳ್ತಕ್ಕದ್ದು ಅಂತ ಹೇಳಿದ. ತಾನು ಕೊಡೋ ವಿಷಯ ಬಂತು, ಇದು ಪ್ರಮಾಣ ಬೇಕಿಲ್ಲ ಅಂತ ಹೇಳ್ಬಿಟ್ಟ. ಅದೇನೋ ಜಾತ್ಯುತ್ತರ. ತಾನು ಒಪ್ಪಿಕೊಂಡಿದ್ದೇನೆ ತಾನು ನೆಗೆಟ್ ಮಾಡಿದಾಗ ಜಾತ್ಯು ಒಪ್ಪಿಕೊಳ್ಳೋದಿಲ್ಲ, ಅದು ಅದು ಬೇರೆ. ಪ್ರಮಾಣಕ್ಕೆ ಪ್ರಮೇಯಕ್ಕೆ ಪ್ರಮಾಣನೇ ಬೇಕಿಲ್ಲ, ಅದೊಂದು ರೀತಿಯ ದೋಷ. ಇನ್ನೊಂದು ದೋಷ ಒಪ್ಪಿಕೊಂಡ ಮೇಲೆ ಅಲ್ಲ ಅಂತ ಹೇಳ್ತಾರೆ, ಅದು ಮತ್ತೊಂದು ರೀತಿ ದೋಷ. ಯಥಾ ಮೇಯೇ ಮಾನಾಪೇಕ್ಷಾ ನಾಸ್ತಿ ಇತಿ ಏತನ್ಮೇಯಂ ಮಾನಾಪೇಕ್ಷಂ ಅನ್ಯಥಾ ತತ್ ಪ್ರತಿಜ್ಞಾ ವೈಯರ್ಥ್ಯಾ ತನ್ಯಾಯೇನೈವ ವಿಪ್ರತಿಪನ್ನ ಮೇಯೇಪಿ ಮಾನಾಪೇಕ್ಷಾ ಅಸ್ತಿ ಇತ್ಯಸ್ಯ ಅರ್ಥಸ್ಯ ಸಾಧಯಿತುಂ ಶಕ್ಯತ್ವಾತ್ ಇಯಮೇವ ಪ್ರತಿಜ್ಞಾ ತೃತೀಯ ಜಾತ್ಯುತ್ತರ ಜಾತ್ಯುದಾಹರಣಂ ಭವತಿ. ಇಷ್ಟ ಆಯ್ತು. ನ ಕೇವಲ ಮೇಯಂ ಜಾತಿ, ಅವೆಲ್ಲ ಸಾಕಷ್ಟು. ಆ ವಿಷಯಕ್ಕೆ ವಿರೋಧ ಅಸಂಗತಿ ಅಂತ ಎರಡು ದೋಷಗಳಲ್ಲಿ ವಿರೋಧದ ನೇಚರ್ ಹೇಳಿದರು. ಅಪಸಿದ್ಧಾಂತ ಅಂತ ಒಂದು ಸ್ವವಚನ ವಿರೋಧ ಅಂತ ತಿಳಿಸಿ ಅದನ್ನು ಹೇಳಿದರು. ಅದ್ರ ಬಗ್ಗೆ ಅನೇಕ ಡಿಸ್ಕಷನ್ ಶುರುವಾಗುತ್ತೆ. ಜಾತಿಗಳಲ್ಲಿ ವೆರೈಟಿ ಮಾಡಿದ 24 ಜಾತಿ ಅಂತ ಅದನ್ನು ಶುರು ಮಾಡ್ತಾರೆ. ಮತ್ತೆ ಅವರು ಒಂದು ಹೇಳಿದ್ರೆ ಸಾಕಲ್ಲ, ಸ್ವವಚನ ವಿರೋಧ ಸ್ವಕ್ರಿಯಾ ವಿರೋಧ ಹೇಳಿದ್ರೆ ಸಾಕು. ಅವನೇನ್ ಮಾಡ್ತಾನೆ, ದೊಡ್ಡ ಲಿಸ್ಟ್ ಕೊಟ್ಬಿಡ್ತಾನೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ. ಆ ಲಿಸ್ಟ್ ಎಲ್ಲ ಏನ್ ಮಾಡ್ತೀವಿ ನಾವೀಗ, ಇಷ್ಟಲ್ಲೇ ಸೇರಿಸ್ತೀವಿ. ಏನ್ ಹೇಳಿದ್ದೀವೀಗ ಇಷ್ಟು ಎಲ್ಲ ಸೇರೋದ್ರಿಂದ ಅಪಸಿದ್ಧಾಂತದಲ್ಲಿ ಇಲ್ಲ ಜಾತಿಯಲ್ಲಿ ಸೇರೋದ್ರಿಂದ ಪ್ರತ್ಯೇಕವಾಗಿ ಏನ್ ಹೇಳ್ಬೇಕಾಗಿಲ್ಲ, ಪ್ರತ್ಯೇಕ ಜಾತಿಯಿಂದ ಲಿಸ್ಟ್ ಕೊಡಬೇಕಾಗಿಲ್ಲ. ಇದು ಮಾಡಿ ಮಾಡಿ ಏನ್ ಮಾಡ್ಬಿಟ್ರು ಕೊನೆಗೆ ಅವರು ಪೂರ್ತಿಯಾಗಿ ಎಲ್ಲೋ ವಿಷಯ ಎಲ್ಲೋ ಡೈವರ್ಟ್ ಮಾಡಿದಾಗ ಆಯ್ತಾಗ. ಕೆಲವ್ ರೂಟ್ ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಕೆಲವ್ ರೂಟ್ ಹೇಳ್ಬಿಡ್ತಾರೆ, ಕೇಳ್ಬಿಟ್ರೆ ಬದಲಿಗೆ ಜಾತಿ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಇವ್ರು ಕೇಳಿದ್ದೆ ತಪ್ಪ, ಕೆಲವ್ರು ಇರ್ತಾರೆ ಕನ್ಫ್ಯೂಷನ್ ಬೇಡ, ಇಲ್ಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಏನು ಅರ್ಥ ಆಗಲ್ಲ ಅವನಿಗೆ. ಸೀದಾ ಹೋಗಿದೆ ಅಂತ ಹೇಳ್ತಾನೆ, ಹೇಳ್ಬಿಟ್ಟು ತಿರುಗಿ ಮುಗಿದೋಯ್ತು ಅಷ್ಟೇ, ಸಿಂಪಲ್ ಆಗಿ ಹೇಳ್ತಾರೆ. ಅವಾಗ ಹೋಗೋದು ಸುಲಭ. ಈ ರೀತಿ ಹೇಳಿದಾಗ ಏನಾಯ್ತು, ಬರೀ ಕನ್ಫ್ಯೂಷನ್. ಅದೇ ಹೇಳ್ಬೋದು, ಸತ್ಯ ಇರ್ಬೋದು, ಅದು ಸತ್ಯ ಇರ್ಬೋದು, ಆ ರೀತಿ ಹೇಳಿದ್ರೆ ಕನ್ಫ್ಯೂಷನ್. ಏನು ಸುಳ್ಳು ಬೇರೆ ಹೇಳ್ತಾರೆ, ಜೊತೆಗೆ ಇಷ್ಟೆಲ್ಲ ಹೇಳಿ ಕೂಡ ದಾರಿ ಯಾವ್ದಕ್ಕೆ ತೋರಿಸ್ತೇವೆ ಅವನು, ಹೇಳಿದ ಮೈಸೂರು ದಾರಿ ಹುಬ್ಬಳ್ಳಿ ದಾರಿ ಕೊಡ್ಸ್ಕೊಬಿಟ್ಟು ಇಷ್ಟೆಲ್ಲ ಮಾಡಿಬಿಟ್ಟು ಅವ್ರು ಹೋದ್ರೆ ಅದನ್ನ ಕೇಳಿದ್ರೆ ಅಂತ ಆಮೇಲೆ ಅಂತಾರೆ. ಆಮೇಲೆ ಇಷ್ಟೆಲ್ಲ ಮಾಡಿ ಅದನ್ನ ಕೇಳಿದ್ದ ನೀವು, ನಾನು ಇದಾಯಿತು, ಒಂದು ಕೆಲಸ ಮಾಡಿದ್ರೆ ಒಂದು ಕೆಲಸ ಮಾಡೋದು ಆಮೇಲೆ ಈ ಕಡೆ ಬರೀ ಅಂತ ಏನರ್ಥ ಅದಕ್ಕೀಗ? ಅದು ತಪ್ಪದು. ಅದು ಯಾವುದೋ ದಾರಿ ಕೇಳಿ ಯಾವುದೋ ದಾರಿ ತೋರಿಸ್ತಾನೋ, ಅದು ಏನು ಮಾಡ್ತಾರೆ, ಹುಚ್ಚುತನ ಮಾಡಿ ತೋರಿಸ್ತಾರೆ. ಅಂದ್ರೆ ಆ ಉದ್ದೇಶ ಏನಂದ್ರೆ ಅಂತ ಹೇಳಿ ತಪ್ಪೋದು ಗೊತ್ತಾಗಬಾರ್ದು, ಅವ್ರಿಗೆ ಕನ್ಫ್ಯೂಷನ್ ಮಾಡ್ತಾರೆ. ಇದೆಲ್ಲ ಯೋಚನೆ ಮಾಡಿ ಇದೆಲ್ಲ ಈ ಫಸ್ಟ್ ಇದರಲ್ಲಿ ಕರೆಕ್ಟ್ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ. ಇದೆಲ್ಲ ನಿಮಗೆಲ್ಲ ಯಾತಕ್ಕೆ ಡೌಟ್ ಬರಲ್ಲ ಅಂದರೆ, ಶಾಸ್ತ್ರದಲ್ಲಿ ಹೆಚ್ಚು ಓದಿರಲ್ಲ ಅಂದರೆ ಡೌಟ್ ಬರಲ್ಲ, ಓದಿದವರಿಗೆಲ್ಲ ಪ್ರಾಬ್ಲಮ್ ಬರುತ್ತೆ. ಗೊತ್ತಾಯ್ತಾ? ಈ ಕಣ್ಣು ಕಾಣೋರಿಗೆ ಅವರ ಪ್ರಾಬ್ಲಮ್ಸೇ ಬೇರೆ, ಕಣ್ಣು ಕಾಣದೇ ಇದ್ದವರಿಗೆ ಬರೋ ಪ್ರಾಬ್ಲಮ್ ಬೇರೆ, ಓದಕ್ಕೆ ಬರೋರಿಗೆ ಪ್ರಾಬ್ಲಮ್ ಬೇರೆ, ಓದಕ್ಕೆ ಬರದೇ ಇದ್ದವರಿಗೆ ಬರೋ ಪ್ರಾಬ್ಲಮ್ ಬೇರೆ. ಆ ಥರ ಆಗಿ ಈ ಶಾಸ್ತ್ರ ಎಲ್ಲ ತಲೆ ಕೆಟ್ಟೋಗಿತ್ತು. ಆಗ್ಲೇ ಅವರು ಅಂತ ದುಃಖ ಪಡ್ತಿದ್ರು. ವೇದಾಂತ ಸಂತತ ಕೃತಾಂತ ಪ್ರಸಮ್ನ ವಿದ್ಮಃ ಶ್ರೇಯೋ ಲಭೇವಹಿ ಕಥಮ್ನೋ ವಯಂ ಪತಿ. ಇವೆಲ್ಲ ನೋಡಿದಾಗ ಅದೇ ಸೀರಿಯಸ್ನೆಸ್ ಅಂತ ಗೊತ್ತಾಗುತ್ತೆ. ಈಗ ಸಾಧ್ಯಸ್ಯ ಸಾಧನಸ್ಯ ವಾ ಅನನುಗಮೋ ದೃಷ್ಟಾಂತ ವಿರೋಧ. ದೃಷ್ಟಾಂತ ವಿರೋಧ ಅಂತ ಎಷ್ಟು ಹೇಳಿದ್ರು ಜ್ಞಾಪಕ ಇದೆಯಾ? ದೃಷ್ಟಾಂತ ವಿರೋಧ ಎಷ್ಟು? ಮರಿಬಾರ್ದು, ಎಲ್ಲ ಜ್ಞಾಪಕ ಇಟ್ಬಿಡ್ಬೇಕು. ಅವತ್ತಿಂದ ಅವತ್ತಿಗೆ ಅಟ್ಲೀಸ್ ಬರ್ಕೊಂಡ್ಬಿಡ್ಬೇಕು ಒಂದ್ ಕಡೆ ಹೋಗಿ. ದೃಷ್ಟಾಂತ ವಿರೋಧ ಎಷ್ಟು? ಅಲ್ಲ ಅಲ್ಲ ಅಲ್ಲ, ದೃಷ್ಟಾಂತ ವಿರೋಧ. ಉದಾಹರಣೆ ವಿರೋಧ ಅಂದ್ರೆ ಒಂದೇ, ದೃಷ್ಟಾಂತ ವಿರೋಧ ಅಂದ್ರೆ ಒಂದೇ. ಏನಂತ ಹೇಳಿದ್ರೆ ಹಿಂದೆ ದೃಷ್ಟಾಂತಕ್ಕೆ ದೋಷಗಳು ಅಂತ ಅರ್ಥ. ದೃಷ್ಟಾಂತ ದೋಷಗಳೆಷ್ಟಿರೋದು? ಎರಡೇ, ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ. ಸಾಧ್ಯ ಇಲ್ಲದೆ ಇರೋದು, ಸಾಧನ ಇಲ್ಲದೆ ಇರೋದು ಅಷ್ಟೇ. ಯಾವುದೇ ವಿಷಯ ಸಾಧನೆ ಮಾಡಕ್ಕೊರಟ ನೀವು ಪರ್ವತದಲ್ಲಿ ಬೆಂಕಿ ಇದೆ ಧೂಮ ಇರುವುದರಿಂದ ಹೇಗೆ ಸರೋವರದಂತೆ ಅಂತ ಹೇಳಿದ್ನಲ್ಲ, ಅಲ್ಲಿ ಏನು ದೋಷ ಬಂತಲ್ಲಿ? ಬೆಂಕಿ ಇಲ್ಲೇ ಇಲ್ಲ. ಯಾವ ಯಾವ ವೈಕಲ್ಯ ಬಂತಲ್ಲಿ? ಸಾಧ್ಯ ವೈಕಲ್ಯ ಬಂತು. ಅರ್ಥ ಆಯ್ತಾ? ಎಲ್ಲಿ ಸಾಧನೆ ಬಂತು? ಚಳಿಗಾಲದಲ್ಲಿ ಭಾರಿ ಬಿಸಿ ಇರುತ್ತೆ, ಅಲ್ಲಿ ಮಂಜಿರೋದ್ರಿಂದ ಅಂತ ಹೇಳಿದ. ಮಂಜಿಲ್ಲೇ ಇಲ್ಲ ಆ್ಯಕ್ಚುಲಿ. ಯಾವುದೇ ಬೇಸಿಗೆಯಲ್ಲಿ ಮಂಜು ದೃಷ್ಟಾಂತ ಕೊಟ್ಟರೆ ಅಲ್ಲೋಯ್ತು, ಇಲ್ಲಿ ಬಿಸಿಲು ದೃಷ್ಟಾಂತ ಕೊಟ್ಟರೆ ಇಲ್ಲೋಯ್ತು. ಸಾಧನೆ ಇಲ್ಲದ ಹೋದಾಗ ಏನದು? ಸಾಧನ ವೈಕಲ್ಯ. ಆ ದೃಷ್ಟಾಂತಕ್ಕೆ ಸಾಧನ ವಿಕಲ ಅಂತ ಕರೀತಾರೆ. ಸಾಧನ ವೈಕಲ್ಯ, ಸಾಧನ ವಿಕಲ. ಇದು ಸಾಧ್ಯ ವೈಕಲ್ಯ, ಸಾಧ್ಯ ವಿಕಲ ಅಷ್ಟೇ. ಎರಡೇ ವಿಚಾರ. ಸಾಧ್ಯಶ್ಚ ಸಾಧನಶ್ಚವ ಅನನಗಮೋ ದೃಷ್ಟಾಂತ ವಿರೋಧ. ಸಾಧ್ಯವಾಗಲಿ ಸಾಧನವಾಗಲಿ ಇಲ್ಲದೇ ಇದ್ರೆ ಅಂತ ಕರೀತಾರೆ ಅದನ್ನ ದೃಷ್ಟಾಂತ ವಿರೋಧ ಅಂತ ಕರೀತಾರೆ. ಹೆಸರು ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ ಅಂತ ಕರೀತಾರೆ. ಅಥ ಬಾಧ ಏವ ಪ್ರಮಾಣ ವಿರೋಧ ಇತಿ ಮನ್ಮಾನಾ ಸಪ್ರತಿ ಸಾಧನೆ ಅಪಿ ಅನ್ಯೋ ಅನುಮಾನ ವಿರೋಧೋಪ್ಯಸ್ತಿ ಅತ ಕಥವೇವಂ ತ್ರೈವಿಧ್ಯಮಿದೆ ತತ್ರ. ಇದು ಬೇರೆ ವಿಷಯ, ಅದನ್ನು ನಾಳೆ ನೋಡೋಣ. ಇನ್ನೇನು ಕೊನೆ ಘಟ್ಟಕ್ಕೆ ಬರ್ತಾ ಇದೆ ಅದು. ಎಷ್ಟು ದೋಷಗಳು ತಿಳ್ಕೊಂಡ್ರೆ ಮುಗಿದಾಗಲ ಮೊದಲು ಯಾವುದು ಸರಿಯಾಗಿ ತಿಳ್ಕೊಳ್ಳೋದು ಒಂದು ಭಾಗ, ತಪ್ಪು ದೋಷಗಳು ಯಾವುದು ತಿಳ್ಕೊಂಡ್ರೆ ಎರಡನೇ ಭಾಗ, ಅಲ್ಲಿಗೆ ಮುಗಿದೋದು.